ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಮ್ಮದಲು ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯವನ್ನು ಧ್ಯಾನ ಮಾಡೋಕ್ಕೆ ದೇವರಿಕೊಂಡ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ತೋಳಿದಾಗ ನಾವು ಇಷ್ಟೋ ಒಂದು ದಿನ ಅನೇಕ ಒಂದು ವಾಕ್ಯಗಳನ್ನ ಏನು ಮಾಡ್ತೀವಿ, ಮುಖ್ಯವಾಗಿರುವಂಥ ಪಾಠಗಳನ್ನ ನಾವು ಏನು ಮಾಡ್ತೀವಿ ಕಲಿತಾ ಬರ್ತಾ ಇದ್ರಿ ಅವರ. ಸೊ ಅದರಿಂದ ಇವತ್ತು ನಾವೇನಪ್ಪ ಮಾಡೋಣ ಅಂದರೆ, ಮೊದಲು ನಾವು ಕಲಿತಂಥ ಪಾಠ ಏನಪ್ಪ, ಸತ್ಯವೇದನ ಹೇಗೆ ಓದೋದು ಅಂತ ಅದ್ರ ವಿಚಾರದಲ್ಲಿ ನಾವು ಒಂದು ಮುಖ್ಯವಾಗಿರುವಂಥ ವಿಚಾರನ ಏನು ಮಾಡಿದ್ರಿ, ನಾವು ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡಿದ್ರಿ. ಅದರಲ್ಲಿ ಏನಪ್ಪ ಅಂದರೆ, ಬೈಬಲ್ನ ಅರ್ಥ ಮಾಡ್ಕೊಂಡಂಥ 10 ವಿಧಗಳು, ಅದರ 10 ವಿಧಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಬೈಬಲ್ನ ಯಾವ ಥರ ಬೇರೆ ಬೇರೆ ಭಾಷೆಗಳಿದೆ, ಆ ಬೇರೆ ಬೇರೆ ಭಾಷೆಗಳನ್ನ ಯಾವ ಥರ ನಾವು ಅರ್ಥ ಮಾಡ್ಕೊಬೇಕು ಅಂತ ಏನು ಮಾಡಿದ್ರಿ, ನಾವು ಅನೇಕ ಒಂದು ವಿಚಾರಗಳನ್ನ ಏನಿದ್ರಿ ನಾವು ತಿಳ್ಕೊಂಡಿದ್ರಿ. ಅದರ ಇದರಲ್ಲಿ ಒಂದು ಅಂಶನ ನಾವೇನು ಮಾಡೋಣ ಇವತ್ತು ನೋಡೋಣ, ಯಾವುದಪ್ಪ ಅಂದರೆ ಛಾಯೆ ಮತ್ತು ನಿಜ ಸ್ವರೂಪ ಅಥವಾ ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸರಿ, ಏನಿದು ಟೈಪ್ ಆ್ಯಂಡ್ ಟೈಪು? ನೋಡಿ, ಒಂದು ದೊಡ್ಡ ಬಿಲ್ಡಿಂಗು ಕಟ್ಟಬೇಕಾದ್ರೆ ಏನ್ರಿ, ಒಂದು ದೊಡ್ಡ ಏನ್ರಿ ಸ್ಟ್ರಕ್ಚರ್, ಅಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ದೊಡ್ಡ ದೊಡ್ಡದಾಗಿರೋಂಥ ಬಿಲ್ಡಿಂಗ್ಗಳನ್ನ ಕಟ್ಟೋಕ್ಕಿಂತ ಮುಂಚೆ ಇಂಜಿನಿಯರ್ಗಳು ಏನು ಮಾಡ್ತಾರೆ, ಒಂದು ಚಿಕ್ಕದಾಗ ಒಂದು ಮಾಡಲ್ ಏನು ಮಾಡ್ತಾರೆ ಮಾಡ್ತಾರೆ. ಅದರ ಆ ಮಾಡಲು ಏನಪ್ಪ ಅಂದರೆ, ಮುಂದೆ ಬರಬೇಕಂತ ಬಿಲ್ಡಿಂಗ್ಗೆ ಏನಾಗಿರ್ತದೆ, ಒಂದು ಒಂದು ಛಾಯೆ ಆಗಿರ್ತದೆ, ಒಂದು ಮಾದರಿ ಆಗಿರ್ತದೆ. ಅದರ ಇಲ್ಲ ಅಂತಂದರೆ, ನಾವು ಕನ್ನಡಿಯಲ್ಲಿ ನೋಡ್ತೀವಿ ಗೊತ್ತಾ, ಕನ್ನಡಿಯಲ್ಲಿ ಪ್ರತಿಬಿಂಬಿಸೋದು ಏನಾಗಿರ್ತದೆ ನಮಗೆ ಅಂತ ನೋಡ್ಬೇಕಾದ್ರೆ ಏನ್ರಿ, ಅದು ನಮಗೆ ಪ್ರತಿಬಿಂಬ, ಅದರ ಅದು ಒರಿಜಿನಲ್ ಅಲ್ಲ. ಆದರೆ ಮುಂದೆ ಇರೋದೇನ್ರಿ, ಒಂದು ನಿಜದ್ದು ಆ ಕನ್ನಡಿಯಲ್ಲಿ ಕಾಣಿಸೋದೇನ್ರಿ, ಒಂದು ಸ್ವರೂಪ ಅಷ್ಟೇ ಅದರ. ಸೊ ಇದೇ ಪ್ರಕಾರ ಬೈಬಲಲ್ಲಿ ಎಷ್ಟೋ ಏನಾಗಿದೆ, ಟೈಪ್ ಆ್ಯಂಟಿ ಟೈಪ್ ಇದೆ. ಇವಾಗ ಇದೇನು ಇದಂತ ನಮಗೆ ಈ ಟೈಪ್ ಅಂತ ವಾರ್ತೆ ಏನಿದೆ, ಆ್ಯಂಟಿ ಟೈಪ್ ಅಂತ ವಾರ್ತೆಯನ್ನು ಕ್ಲಿಯರ್ ಅರ್ಥ ಮಾಡ್ಕೊಬೇಕಂದ್ರೆ ಹೆಂಗಪ್ಪ ಅಂದರೆ, ಇಮ್ಯಾಜಿನ್ ಮಾಡಿ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಒಂದು ವಸ್ತುನ ಪರ್ಚೇಸ್ ಮಾಡೋಕ್ಕೆ, ಅವನು ಎಲ್ಲ ಥರ ಬಟ್ಟೆ ನೋಡಿಸ್ತಾನೆ, ನಮ್ಗೆ ಯಾವ ಬಟ್ಟೆನೂ ಇಷ್ಟ ಆಗಲ್ಲ, ಕೊನೆಗೆ ಒಂದೇನು ಕೇಳ್ತಾನೆ ಫೆಡ್ ಅಪ್ ಆಗಿಬಿಟ್ಟು, ಮೇಡಮ್ ನಿಮಗೆ ದಯವಿಟ್ಟು ಯಾವ ಟೈಪ್ ಬೇಕು ಹೇಳಿ, ಆ ಟೈಪ್ ಏನು ಮಾಡ್ತೀನಿ ನೋಡಿಸಿ ಅಂತ ಹೇಳ್ತಲ್ಲ, ಅದೇ ಟೈಪ್ ಅಂದರೆ ಅದೇನರ್ಥ, ಮಾದರಿ, ಸಾಂಪಲ್. ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸರುಗಳೇ, ನಮಗೆ ದೇವರು ಬೈಬಲ್ನ ಎಷ್ಟೋ ಮಾಡೆಲ್ಗಳು ಏನು ಮಾಡೋರೆ ನಮಗೆ ಇಟ್ಟವರೆ, ಮಾದರಿಗಳನ್ನ ಇಟ್ಟವರೆ. ಅದರ ಅದಕ್ಕೆ ನಾವು ನೋಡ್ಬೇಕಾದ್ರೆ ಸ್ವಲ್ಪ ದಿನಗಳ ಮುಂಚೆ ದೇವ್ರ ದರ್ಶನ ಗುಡಾರನ ಏನು ಮಾಡಿದೆ ನಾವು ಸ್ಟಡಿ ಮಾಡಿದ್ರಿ, ಅದರ ದೇವ್ರ ದರ್ಶನ ಗುಡಾರದಂತೆ ಎಲ್ಲ ವಿಚಾರಗಳು ಏನಾಗಿದೆ ಅಂತಂದರೆ, ಏನ್ರಿ ಇವೆಲ್ಲ ಮಾಡಲ್ ಆಗಿದೆ, ಒಂದು ಟೈಪ್ ಆಗಿದೆ ಅಂತ ನಾವೇನು ಮಾಡಿದ್ರಿ ಸತ್ಯವೇದದಲ್ಲಿ ನೋಡಿದಿರಲ್ವಾ. ಅದರ ಅದಕ್ಕೆ ಓದ ನೋಡಿದ್ದೀನಿ ವಾಕ್ಯ, ರೋಮಾಪುರದಲ್ಲಿ 15ನೇ ಅಧ್ಯಾಯ 4ನೇ ವಾಕ್ಯ ದಯವಿಟ್ಟು ಓದಿ, ರೋಮನ್ಸ್ 15:4, ಯಾರು ಓದ್ತೀರಾ?
ನಾವು ತಾಳ್ಮೆಯ ಮತ್ತು ಬರಹಗಳ ಆಧರಣೆಯ ಮೂಲಕ ನಿರೀಕ್ಷೆ ಹೊಂದಿ ಪೂರ್ವ ಕಾಲದಲ್ಲಿ ಬರೆಯಲ್ಪಟ್ಟವುಗಳೆಲ್ಲ ನಮಗೆ ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟಿವೆ.
ನೋಡ್ರ, ಪೂರ್ವಕಾಲದಲ್ಲಿ ಬರೆದಲ್ಪಟ್ಟಿದ್ದೆಲ್ಲ ಏನಿದೆ, ನಮ್ಮ ಉಪದೇಶಕ್ಕಾಗಿ ಅಂತ ಬರೆಯಲ್ಪಟ್ಟಿದೆ. ನಾವು ನಂಬಿಕೆಯಿಂದ ನಿರೀಕ್ಷೆ ಉಳ್ಳವರಾಗಿ ಸುರಕ್ಷಿತದಿಂದ ಓಟ ಓಡಿ ಮುಗಿಸೋದಕ್ಕೆ ಎಲ್ಲ ಗ್ರಂಥಗಳು ಏನಾಗಿರುತ್ತೆ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ. ಎಲ್ಲ ಉಳಿಕೆ ಬರೆದಿದ್ದೆಲ್ಲ ನಮ್ಮ ಪ್ರಯೋಜನಕ್ಕಾಗಿ, ಅದ್ರಲ್ಲಿ ನಮಗೇನಿದೆ ಉಪದೇಶಗಳು ಏನಾಗಿದೆ ಇದೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಇನ್ನೊಂದು ವಾಕ್ಯ ಓದೋಣ, ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 1ನೇ ವಾಕ್ಯ, Hebrews 10:1, ಇಲ್ಲಿ ನಮ್ಮ ಪ್ರಸನ್ನ ಬದರ್, ಲಕ್ಷ್ಮಿ ಮಿಸ್ಟರ್ ಜೋಯಲ್ ಬದರ್,
ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು.
ನೋಡಿದ್ರ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಂತ ಮೇಲುಗಳ ಛಾಯೆ ಹೊರತು ನಿಜ ಸ್ವರೂಪವಲ್ಲ. ಮುಂದೆ ಬರಬೇಕಂತ ವಿಚಾರಗಳಿಗೆ ಏನಂತ ಧರ್ಮಶಾಸ್ತ್ರ ಅಂತ ಎಲ್ಲ ವಿಚಾರಗಳು ಛಾಯೆ ಅಂತ ಅಷ್ಟೇ, ಜಸ್ಟ್ ಕನ್ನಡಿಯಲ್ಲಿ ಸ್ವರೂಪ ಅದು ನಿಜ ಅಲ್ವಂತಾರೆ. ಮತ್ತೆ ನಿಜ ಯಾವುದಂಗಾರೆ, ಅಪೋಸ್ಟಲ್ ಪೌಲಿನ ಕೊಲೋಸ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಕೊಟ್ಟರು, ಓದಿಂತೀನಿ ಕೊಲೋಸ್ಯರು 2:17.
ಇವು ಬರಬೇಕಾದವುಗಳ ಛಾಯೆಯಾಗಿವೆ, ಆದರೆ ಶರೀರವು ಕ್ರಿಸ್ತನದೇ.
ನೋಡ್ರ ಎಲ್ಲ ಸತ್ಯವೇದದಲ್ಲಿ ಓದಿ, ಇಲ್ಲಿ ಪಿಕ್ಚರ್ಲ್ಲಿ ಹಾಕಿರೋ ವಾಕ್ಯಗಳು ಸ್ವಲ್ಪ ಕಂಪ್ಯೂಟರಲ್ಲಿ ಇರೋದ್ರ ಸ್ವಲ್ಪ ವ್ಯತ್ಯಾಸ ಇದೆ. ಇರಲಿ, ನೆಕ್ಸ್ಟ್ ಟೈಮು ಸತ್ಯವೇದದಲ್ಲಿ ಓದಿ, ಓಕೆನಾ? ಸದ್ಯ ನೋಡ್ಬೇಕ್ರೆ ಇವುಗಳು ಏನ್ರಿ, ಬರಬೇಕಾದಂಥ ವಿಚಾರಗಳಿಗೆ ಛಾಯೆ ಆಗಿದೆ, ನಿಜ ಸ್ವರೂಪ ಏನ್ರಿ ಕ್ರಿಸ್ತನು ಅಂತ ಹೇಳ್ತಾರೆ. ಅಂದರೆ ಇದು ಯಾವುದಕ್ಕಪ್ಪ ಛಾಯೆ ಇದೆ, ಕ್ರಿಸ್ತನ ಒಂದು ಜೀವಿತಕ್ಕೆ ಏನಾಗಿದೆ ಇವೆಲ್ಲ ಛಾಯೆ ಆಗಿದೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಇವತ್ತಿಗೆ ಏನು ಮಾಡೋಣ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಬೈಬಲ್ ಒಂದು ಎಕ್ಸಾಂಪಲ್ ತೆಗೆದು ನಾವು ಏನು ಮಾಡೋಣ ಇವತ್ತು ಓದೋಣ. ಯಾವುದು ಎಕ್ಸಾಂಪಲ್ ಅಂದರೆ ಅಬ್ರಹಾಮ್, ನಮಗೆಲ್ಲ ಚೆನ್ನಾಗಿ ಗೊತ್ತು ಅಬ್ರಹಾಮ್ ದೊಡ್ಡ ಋಷಿ ಅಂತ ರೀ. ಅದರ ಹೇಳುವಾಗ ಆಸ್ತಿ ಇತ್ತು, ಅರೆ ಯಾವುದೇ ರೀತಿ ಒಂದು ಏನ್ರಿ ಒಂದು ಸಂತತಿ ಇರಲಿಲ್ಲ, ವಾರಸ್ದಾರ ಇರಲಿಲ್ಲ. ಅದಕ್ಕೆ ಅಬ್ರಾಮ್ ಏನು ಮಾಡ್ತಾರೆ, ಅಬ್ರಾಹ್ಮನ ದೇವ್ರು ಏನು ಮಾಡ್ತಾರೆ, ಕರೀತಾರೆ ನಾನು ಹೇಳೋಂಥ ಒಂದು ಭೂಮಿಗ ನಿನ್ನ ಮುಖಾಂತರ ಎಲ್ಲ ಸಂತತಿ ಏನು ಮಾಡ್ತೀನಿ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಅಬ್ರಾಹ್ಮನ ಕರಿಬೇಕಾದ್ರೆ ಅಬ್ರಾಹ್ಮ್ಗೆ 75 ವರ್ಷ ಏನಾಗಿರ್ತಾರೆ ಇರ್ತಾರೆ ಅದರ. ಸೊ ಅಬ್ರಾಹ್ಮನ ಏನು ಮಾಡ್ತಾರೆ, ಫಸ್ಟು ಕರೀತಾರೆ ಅಬ್ರಾಹ್ಮಿಗೆ 100 ವಯಸ್ಸಲ್ಲಿ ಇಸಾಕನ ಏನು ಮಾಡ್ತಾರೆ ಕೊಡ್ತಾರೆ. 25 ವರ್ಷ ದೇವ್ರ ಮಾರ್ಗದಲ್ಲಿ ಅಬ್ರಾಹ್ಮ ಏನು ಮಾಡ್ತಾರೆ, ಬಹು ತಾಳ್ಮೆಯಿಂದ ಇರ್ತಾರೆ ಅಂತೀನಿ. 100 ವರ್ಷ ಆಗ್ಬೇಕಾದ್ರೆ ಅವ್ರ ಮನೆಗೆ ಏನು ಮಾಡ್ತಾರೆ ಅಲ್ಲಿ ಅಂದರೆ 3 ಜನ ದೇವತರು ಬಂದು ಕಾಣಿಸ್ಕೋತಾರೆ, ಅಬ್ರಾಹ್ಮ ಅವ್ರಿಗೆ ಅಡುಗೆ ಮಾಡ್ಕೊ ಊಟ ಕೊಡ್ತಾರೆ. ಅವಾಗ ಕಾಣಿಸ್ಕೊಬೇಕಾದ್ರೆ ಏನ್ರಿ ಅಬ್ರಾಹಮ್ಗೆ ಅವ್ನು ವಾಗ್ದಾನ ಮಾಡ್ತಾರೆ, ಅಲ್ಲ ನಿನ್ನ ಮುಖಾಂತರ ಏನು ಮಾಡ್ತೀನಿ, ಹಾಂ ಆಶೀರ್ವದಿಸ್ತೀನಿ, ನಿನಗೆ ಒಂದು ಮಗು ಹುಡ್ತದೆ ಅಂತ ಹೇಳಬೇಕಾದ್ರೆ ಸಾರಾ ಏನು ಮಾಡ್ತಾಳೆ ನಗ್ತಲ್ಲಿ ನೋಡಿರ್ತೀನಿ. ಎಲ್ಲಿ ಆದಿಕಾಂಡ 18ನೇ ಅಧ್ಯಾಯ 12ನೇ ವಾಕ್ಯ ಜೆನೆಸಿಸ್ 18:12, ಎಲ್ಲಿ ಲತಾ ಸಿಸ್ಟರ್ ಓದ್ತೀರಾ?
ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಭೋಗವಾದಿತೆ. ನನ್ನ ಯಜಮಾನನು ಮುದುಕನಲ್ಲವೇ?
ನೋಡ್ರ ನನ್ನಂತ ಮುದುಕಿಗೆ ಭೋಗವಾದಿತೆ, ನನ್ನ ಯಜಮಾನ ಮುದುಕನಲ್ಲವೇ ಅಂತ ಏನ್ ಮಾಡ್ತಾಳೆ ಮನ್ಸಲ್ಲಿ ಅಂದ್ಕೊಂಡು ಏನ್ ಮಾಡ್ತಾಳಂತೆ ಅವಳು, ಹಾ
ತನ್ನ
ಅವಳು
ಮನೆಗೆ ನಕ್ಕಳು.
ನಕ್ತಾಳೆ ನೋಡೋರ ಪಾಪ ಸಾರ ನಕ್ಕರ್ಲಿ ಹೆಂಗ್ ನಕ್ಕಿದ್ದು, ಸಾರಾಗೆ ನಂಬಿಕೆನೇ ಇರಲ್ಲ ಅಂತ ಅಂದ್ಬಿಡ್ತಾರೆ ಅದರ. ಸರಿಪ್ಪ ಸಾರ ನಕ್ಕದ್ಲು, ಅಬ್ರಾಮ ಅಬ್ರಾಮ್ ನಕ್ಕದ್ರ ಇಲ್ವಾ
ನಕ್ಕಿದ್ರು.
ನಕ್ಕಿದ್ರು ಅದರ. ಅಬ್ರಾಮ್ ಹೆಂಗ್ ನಕ್ಕಿದ್ರು ಹೆಂಗ್ ನಕ್ಕಿದ್ರು ಓದ ನೋಡಿತೀನಿ. ಆದಿಕಾಂಡ 17ನೇ ಅಧ್ಯಾಯ 17ನೇ ವಾಕ್ಯ ಜೆನಿಸಿಸ್ 17:17 ಓದ್ರಿಂತೀನಿ. ಜೆನಿಸಿಸ್ 17:17 ಹಾಂ.
ನೂರು ವರ್ಷ
ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು, 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನೋಡ್ರ
ದೇವ
ಮನಸ್ಸಿನಲ್ಲಿ ಅಂದುಕೊಂಡು ನಕ್ಕದಂತೆ. ಹೆಂಗಪ್ಪ ನಕ್ಕದ ಅಂತಂದ್ರೆ ಅಡ್ಡ ಬಿದ್ದು ಏನು ಮಾಡ್ದಂತೆ ನಕ್ಕದಂತೆ. ಇದೇನು ಅಡ್ಡ ಬಿದ್ದು ನಕ್ಕದು, ಹಾಂ ಈ ಸಾರ ಆದ್ರೆ ಡೀಸೆಂಟು ಮನಸ್ಸಲ್ಲಿ ಮಾಡೋ ನಕ್ಕಡವಳೆ. ಇವ್ರು ಏನು ಮಾಡೋಣ ಅಡ್ಡ ಬಿದ್ದು ನಕ್ಕವ್ರೆ ಅಂತಂದ್ರೆ ಏನಪ್ಪ ನನಗೆ ವಯಸ್ಸಾಗೈತೆ, ಈ ವಯಸ್ಸಲ್ಲಿ ನನಗೆ ಮಗು ಆಯ್ತಾರ ಅಂದ್ಬಿಟ್ಟು ಅಬ್ರಾಮ್ ನೀನು ಕೇಳಿ ಸಂತೋಷದಿಂದ ಎದ್ದು ಬಿದ್ದು ಏನು ಮಾಡೋರಂತೆ ನಕ್ಕವ್ರಂತೆ ನೋಡೋರ. ಅಬ್ರಾಮ್ ನಕ್ಕಿರೋದಕ್ಕೂ ಸಾರ ನಕ್ಕಿದ್ದಕ್ಕೆ ವ್ಯತ್ಯಾಸ ಐತೆ ಅದರ. ಸೊ ಈ ರೀತಿ ಇರ್ಬೇಕಾದ್ರೆ ದೇವ್ರು ಏನು ಮಾಡ್ತಾರೆ ಅಬ್ರಾಮ್ಗೆ ಒಂದು ಮಗನ್ನ ಕೊಡ್ತಾರೆ. ಮಗನ ಹೆಸರೇನೋ ಅಬ್ರಾಹ್ಮ್ಗೆ ಮತ್ತೆ ಸಾರಾ ಕೊಟ್ಟಿರೋ ಮಗನ ಹೆಸರೇನೋ ಇಸಾಕೋ ಅಲ್ವರ. ಇಸಾಕ್ ಅಂತ ಮಗನ ಏನು ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಲ್ವರ. ಇಸಾಕ್ ಅಂದ್ರೆ ಅರ್ಥ ಏನು, ಇಸಾಕ್ ಅಂದ್ರೆ ಅರ್ಥ ಏನು ಗೊತ್ತಾ, ಏನು
ನಗು
ನಗು. ವೆರಿ ಗುಡ್. ಏನಕ್ಕೆ ಮಗುಗೆ ನಗು ಅಂತ ಇಟ್ಟರು, ನೀವು ನಾವೇನೋ ಮಗುನ ನೋಡ್ಬಿಟ್ಟು ನಗು ಅಂತ ಇಡ್ತೀರಾ, ನಗು ಅಂತ ಹೇಳ್ತೀರಿ ಅದು ನಕ್ಕಲ್ಲ, ಆದ್ರೆ ಅದಕ್ಕೆ ನಗು ಅಂತ ಯಾರೋ ಹೆಸರಿಡ್ತಾರ. ಏನು
ಅಂತ
ಗೊತ್ತಿಲ್ಲ.
ಹುಟ್ಟುತ್ತೆ.
ಓ ಬೈಬಲಲ್ಲಿ ಓದಿದ್ರೆ ಇದು ಕೇಳ್ದವರೆಲ್ಲ ನಗ್ತಾರೆ ಅಂತ. ಹೆಂಗೆ ವ್ಯವಸ್ಥೆ ಮಾಡಿರ್ತೀನಿ, ಒಂದು 100 ವರ್ಷ ವಯಸ್ಸಾಗಿರೋ ಅಜ್ಜಿಗೆ ಹೋಗ್ಬಿಟ್ಟು ಅಜ್ಜಿ ನಿನ್ನ ಮಕ್ಕಳಾಗ್ತಾರೆ ಅಂದರೆ ಅಜ್ಜಿ ಏನು ಮಾಡ್ತಾರೆ, ನಗ್ತಾರೆ. ಯಾರು ಟ್ರೈ ಮಾಡಿದ್ದೀರಾ? ನಾನು ಕಾಲೇಜ್ ಇರ್ಬೇಕು ಟ್ರೈ ಮಾಡಿಬಿಟ್ಟೆ ರೀ, ವಯಸ್ಸಾಗಿರೋ ಅಜ್ಜಿಗೆ ಹೋಗ್ಬಿಟ್ಟು ತಮಾಷೆ ಮಾಡೋಕೆ ಹೋಗಿ ಹೇಳೇಬಿಟ್ಟೆ, ಅವ ಅಜ್ಜಿ ಎದ್ದು ಬುದ್ದಿ ನಗ್ತಾರೆ ಅಂದ್ರೆ ಏನ ಅಂತ ಗೇಲಿ ಮಾಡ್ತೀನ, ನನಗೆ ಈ ವಯಸ್ಸಲ್ಲಿ ಮಗ ಆಯ್ತಿದ್ದೀನ ಅಂತಂದ್ಬಿಟ್ಟು ಅಂದ್ರೆ ಅಂದ್ರೆ ಖುಷಿ ರೀ, ಯೋಚನೆ ಮಾಡ್ರಿ ಹಾಂ ಅಲ್ವರ. ಏನ್ರಿ 100 ವರ್ಷದಲ್ಲಿ ಮಕ್ಕಳೇ ಆಗದಿರೋರಿಗೆ ಮಕ್ಕಳಾಗ್ತ ಅಂತ ಹೇಳಿದ್ರೆ ಏನು ಸಂತೋಷ, ಅದಕ್ಕೆ ಮಗನಿಗೆ ಸಂತೋಷ ಅಂತಲೇ ಹೆಸರಿಟ್ಬಿಟ್ರು, ಖುಷಿ ನಗು ಅಂತಲೇ ಮಾಡ್ಬಿಟ್ರು ಹೆಸರು ಇಟ್ಬಿಟ್ರು ಇಸಾಕ್ ಅಂತ ಏನು ಮಾಡ್ತಾರೆ ಹೆಸರಿಡ್ತಾರೆ. ಅಬ್ರಾಮ್ ಯೋಚನೆ ಮಾಡ್ರಿ ಅಂತೀನಿ ತನ್ನ ಮಗನ ಹೆಂಗೆ ಸಾಕಿರ್ತಾನೆ ಯೋಚನೆ ಮಾಡಿ, 100 ವಯಸ್ಸಲ್ಲಿ ಮಗು ಹುಟ್ಟೈತೆ ತನ್ನ ಫೇವ್ರೇಟ್ ಸನ್ ಅದರ, ಎಷ್ಟೆಲ್ಲ ಚೆನ್ನಾಗಿ ಸಾಕಿರ್ತಾರೆ ಅಬ್ರಾಮ್. ಏನು ಸುಮ್ಮನೆನಾ, ಏನು ದೊಡ್ಡ ಲಖಪತಿ ಅವರು ಅಲ್ವರ, ಏನ್ರಿ ದೊಡ್ಡ ಐಶ್ವರ್ಯವಂತನು, ಅವನಿಗಿರೋ ಸಂಪತ್ಗೂ ಲೋತಿರೋ ಸಂಪತ್ಗೆ ಜಾಗನೇ ಸಾಕಿಲ್ಲ, ಇಬ್ಬರು ಸಪ್ರೇಟ್ ಆಗ್ಬಿಟ್ಟು ವಾಕ್ಯದಲ್ಲಿ ಏನು ಮಾಡ್ತೀರಿ ಓದ್ತೀರಿ. ಹಂಗಿರ್ಬೇಕು ತಾನೊಬ್ಬನೇ ಮಗನ ಎಷ್ಟು ಚೆನ್ನಾಗಿ ಸಾಕಿರ್ಬೇಕು ಯೋಚನೆ ಮಾಡಿ. ಇವಾಗ ಈ ಕಾಲದಲ್ಲಿ ಒಬ್ಬ ದೊಡ್ಡ ಮಲ್ಟಿ ಮಿಲಿಯನರ್ ಅಂತಂದ್ರೆ ಹೆಂಗಿರ್ಬೇಕು, ಹಾಂ ಅವ್ನ ಮಗನ ಹಿಂಗೆ ಸಾಕ್ತಾನೆ. ಏನ್ರಿ ಇವಾಗ ಅಂಬಾನಿ ಮದುವೆ ಮಾಡಲ್ಲ ಎಷ್ಟೋ ಸಾವಿರಾರು ಕೋಟಿ, ಏನ್ರಿ ಎಷ್ಟು ಜನ ಮಕ್ಳು ಇದ್ದು ಸಾವಿರಾರು ಕೋಟಿ ಇಟ್ಕೊಂಡು ಏನು ಮಾಡೋರು, ಏನು ಧಾರಾಳಾಗಿ ಮದುವೆ ಮಾಡೋರು ನೋಡಿರ್ತೀನಿ. ಆ ಮಗನಿಗೆ ಏನೋ ಕೊರತೆ ಇರಬೇಕು, ಬೇಕಾಗಿರೋದು ಎಲ್ಲವನ್ನೂ ಕೊಟ್ಟರು ನೋಡಿರ್ತೀನಿ ಅಲ್ವರ. ಹಂಗ್ರೆ ಅಬ್ರಾಹ್ಮ್ ತನ್ನ ಮಗನ ಹೆಂಗೆ ಸಾಕಿರ್ಬೇಕು, ಮಗನಿಗೆ ಏನೂ ಕೊರತೆ ಆಗಬಾರ್ದು, ಏನೆಲ್ಲ ಬೇಕೋ ಎಲ್ಲ ರೀತಿಯಲ್ಲಿ ಮಾಡ್ತಾರೆ ಕೊರತೆ ಸೌಕರ್ಯ ಕೊಟ್ಟು ಸಾಕಿರ್ತಾರೆ ಎಲ್ಲರ. ಅಬ್ರಾಹ್ಮ್ ಮನೇಲಿ ಜನ ಇದ್ರು ಗೊತ್ತಾ, ಸರ್ವೆಂಟು ಬಾಡಿ ಗಾರ್ಡ್ಸ್ಗಳು ಅಬ್ರಾಹ್ಮ್ಗೆ ಜನ ಇದ್ರು ಯಾರಿಗೆ ಗೊತ್ತಿದ್ಯಾ,
318
318 ಅದರ ಓದಿಂತೀನಿ. ಆದಿಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯ ಲತಾ ಸಿಸ್ಟರ್ ಓದಿ ಜೆನೆಸಿಸ್ 14:14 ಹಾಂ.
ಅಬ್ರಹಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೆ ಹಿಂದಟ್ಟಿದನು.
ನೋಡ್ರ 318 ಜನ ಮನೇಲಿ ಹುಟ್ಟಿರಂತ ಬಾಡಿ ಗಾರ್ಡ್ಸ್ ಅಂತ. ಏನು 318? ನೋಡಿದ್ದೆ ಬೋಯಿಂಗ್ 380, ಇದು ಏರ್ಬಸ್ 380, ನಿಂಗೈತೆ ಡಬಲ್ ಡೆಕ್ಕರ್ ಅದರ. ಇದ್ರಲ್ಲಿ 380 ಜನ ತುಂಬೋದ್ರಿ. ಅಬ್ರಾಮ್ಗೆ ಬಾಡಿ ಗಾರ್ಡ್ ಜನ ಅವ್ರ ಅದೇ ಈ ಜನ ಅವ್ರು ನೋಡ್ರಿ. ಏನಾರ 318 ಜನ
ನನ್
ಫುಲ್
ಕೇಳಿಸ್ತಾ ಇಲ್ಲ,
ಅವ್ರ ಅಂಶ ಕೇಳಿಸ್ತಲ್ಲ ಇವಾಗ
ಕೇಳಿಸ್ತಾ.
ಕೇಳಿಸೈತಾ?
ಓಕೆ
ಕ್ಲಿಯರ್ ಇದೆಯಲ್ಲ. ಓಕೆ ಸಾರಿ, ಕೆಲವೊಂದ್ಸರಿ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾರೆ. ಅದರ ಯೋಚನೆ ಮಾಡಿ, 318 ಜನ ಅಂತಂದ್ರೆ ಈ ಕಾಲದಲ್ಲಿ ಅಮೆರಿಕ ಪ್ರೆಸಿಡೆಂಟ್ಗೂ ಅಷ್ಟೊಂದು ಬಾಡಿ ಗಾರ್ಡ್ಸಿದ್ದಾರೆ. ಅಷ್ಟೊಂದು ಜನ ಅಬ್ರಾಮ್ ಮನೇಲಿ ಹುಟ್ಟಿರೋರು ಅಂತ ಅಂದ್ರೆ ಎಷ್ಟಾದ್ರೂ ಶ್ರೀಮಂತನ ಇರಬೇಕು ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ. ಇಂಥ ಒಂದು ಏನ್ರಿ ಶ್ರೀಮಂತನಾಗಿರೋಂಥ ಅಬ್ರಾಹಮನಿಗೆ ದೇವರನ್ನು ಪರೀಕ್ಷೆ ಮಾಡ್ತಾರೆ. ಅಬ್ರಾಹಮ್ ದೇವರಿಗೆ ನಂಬಿಕಸ್ಥನಾಗಿರ್ತಾರಲ್ಲ ಅಂತ ಪರೀಕ್ಷೆ ಮಾಡ್ತಾರೆ. ಏನು ಪರೀಕ್ಷೆ ಮಾಡ್ತಾರೆ ಗೊತ್ತಾ? ಅಬ್ರಾಹಮ್ ಒಂದಿನ ಬಂದು ಹೇಳ್ತಾರೆ, ಅಬ್ರಾಹ್ಮನೇ ನೀನು ಪ್ರೀತಿ ಮಾಡಿದಂಥ ಒಬ್ಬನೇ ಮಗನಾಗಿರೋಂಥ ಇಸಾಕನೇ ಮಾಡಿ ನೀನು ಹೋಗ್ಬಿಟ್ಟ ಬಲಿ ಕೊಡು ಅಂತ ಹೇಳ್ತಾರೆ. ಎಲ್ಲಿ? ಆದಿಕಾಂಡ 22ನೇ ಅಧ್ಯಾಯ 1 ಮತ್ತು 2 ಓದಿ.
ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಹಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಹಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು.
ಅಲ್ವರ ಏನ್ರಿ ಈಗೋ ಇದ್ದೇನೆ ಅಂತ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ದೇವರವ್ರಿಗೆ?
ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು.
ನೋಡ್ರ ನಾನು ಹೇಳೋಂಥ ಬೆಟ್ಟದ ಮೇಲೆ ನಿನ್ನ ಪ್ರಿಯ ಮಗನಾಗಿರೋಂಥ ಇಸಾಕ್ ನಿಮ್ಮಕೋ ದಗನ ಬಲಿ ಅದರ ಏನ್ರಿ ಸರ್ವಾಂಗ ಬಲಿಯಾಗೆ ಮಾಡಿದ ನೀನು ಕೊಡಬೇಕು ಅಂತ ಹೇಳ್ತಾರೆ. ನೀನು ಹೆಂಗೆ ಹೇಳ್ತಾರೆ ದೇವ್ರ ಅಬ್ರಾಮ್ಗೆ ನಿನ್ನ ಮಗನ ಬಲಿ ಕೊಟ್ಬಿಡು ಅಂತಂದ್ರ? ಹಂಗೆ ಮಾಡಿದರೆ ಏನು ಮಾಡಿರೋದ? ಇಸ್ರೇಲ್ ಜನಗಳ ಬಾಲ ದೇವತೆ ಕೊಡೋರಲ್ಲ ಆತ ಕೊಟ್ಬಿಡೋರೇನೋ. ಆದರೆ ಹೆಂಗೆ ಹೇಳ್ತಾರೆ ನೀನು ಪ್ರೀತಿ ಮಾಡುವಂತ ಒಬ್ಬನೇ ಮಗನು ಅತಿಯಾಗಿ ಪ್ರೀತಿ ಮಾಡ್ತಾ ಒಬ್ಬನೇ ಮಗನು ಏಕೈಕ ಮಗನ ಏನು ಮಾಡೋ ನೀನು? ಏನ್ರಿ ಸರ್ವಾಂಗ ಬಗಲಿ ನಾನು ಹೇಳದ್ನಲ್ಲ ಆ ಪರ್ವತದ ಮೇಲೆ ನಾನು ಹೇಳೋ ರೀತಿಲಿ ಕೊಡು ಅಂತ ಹೇಳ್ತಾರೆ. ಅಲ್ವರ ಕರ್ತನಲ್ಲಿ ಇಪ್ಪಿಗಳೇ ಹೇಳಿದ ತಕ್ಷಣ ಮರುದಿನನೇ ಗೊತ್ತಾರೆ ಅಬ್ರಾಹ್ಮ್ ಮಾಡ್ತಾರೆ ಕತ್ತೆಗೆ ತಡಿ ಹಾಕಿ ಕಟ್ಕೆಗೆಲ್ಲ ತಗೊಂಡು ಸೀದಾ ಏನು ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ನೋಡಿರ್ತೀನಿ. ಆದಿಕಾಂಡ 22ನೇ ಅಧ್ಯಾಯ 3ನೇ ವಾಕ್ಯ. ಇಲ್ಲಿ ನಮ್ಮ ಪುಟೆ ಮಾಸ್ಟರ್, ಪುಟೆ ಮಾಸ್ಟರ್ ಲೈನ್ ಇದ್ದೀರಾ? ಓದ್ಬೋದ ವಾಕ್ಯನ? ಇಲ್ಲ ಪುಟೆ ಮಾಸ್ಟರ್ ಓದೇ ವಾಕ್ಯ ತುಂಬ ದಿನಗಳಾಗೋದು. ಪುಟೆ ಮಾಸ್ಟರ್, ಸರೋಜಾ ಸಿಸ್ಟರ್, ಇಲ್ಲಿ ವಾಕ್ಯ ಓದ್ತೀರಾ? ಆದಿಕಾಂಡ 22:3. ಸರಿ ಓಕೆ, ಹಂಗಾದ್ರೆ ಬೇರೆ ಯಾರು ಓದ್ತೀರಾ? ಕಂಟಿನ್ಯೂ ಮಾಡಿ.
ಬೆಳಗ್ಗೆ ಅಬ್ರಹಾಮನು
ಓದಿಷ್ಟ
ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು.
ದೇವರು ಹೇಳೋ ಸ್ಥಳಕ್ಕೆ ಏನು ಮಾಡಂತೆ ವಾಟ್ರ್ ಅಂತೆ ಅಲ್ಲರ ಸರಿ. ಇವಾಗ ಅಬ್ರಾಮ್ ಹೋಗ್ಬೇಕಾರೆ ಈ ಮ್ಯಾಟ್ರನ್ನ ಏನು ಮ್ಯಾಟ್ರನ್ನ ಮರು ಒಂದಿನ ಮುಂಚೆ ದೇವ್ರು ಮಾತಾಡೋದಲ್ಲ, ಈ ಮ್ಯಾಟ್ರನ್ನ ಸಾರಾಗಿ ಹೇಳಿದ್ದಾನ? ಸಾರಾಗಿ
ಇಲ್ಲ
ಹೇಳಿದ್ನ ನಾನು ಹೋಗ್ಬಿಟ್ಟು ಈಸಾಕನ ಬಲಿ ಕೊಟ್ಟು ಬರ್ತೀನಿ ಅಂತ ಹೇಳಿದ್ನ ಸಾರಾಗೆ?
ಇಲ್ಲ
ಯಾಕೆ ಹೇಳಿಲ್ಲ?
ಹೇಳಿದ್ರು ಬಿಡ್ತೀರಿ
ಹೊರಗಡೆ ಹೋಗ್ಬೇಕು. ನಿಮ್ಮ ಮಿಸ್ಸಸ್
ಅಂತ
ಕೇಳಿದ್ರೆ,
ಕತೆಯ
ಮಿಸ್ಸಸ್ ಕೇಳ್ತೀರಾ ಇಲ್ವಾ? ಹೇಳ್ದು ಕೇಳಿದ್ರೆ ಸುಮ್ಮನೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತೀರಾ? ಹೇಳ್ಬಿಟ್ಟು ಹೋಗ್ತೀರಾ? ಎಲ್ರಿಗೂ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಹೇಳ್ತೀರಾ ಇಲ್ವಾ?
ಹೇಳ್ತೀವಿ
ಹೇಳ್ತೀರಿ. ಇವ್ರು ಹೇಳಲೇ ಇಲ್ಲ.
ದೇವರಲ್ಲಿ ಕಡೆ ಮಾಡ್ತಾರೆ ಅಂತ.
ಹಾಂ ಕರೆಕ್ಟ್. ನೋಡ್ರ ಎಷ್ಟು ಹೇಳ್ಬೇಕು ಅಷ್ಟು ಹೇಳವ್ರೆ ಅಲ್ರ. ಏನು ಹೇಳವ್ರೆ? ಹಾಂ ಏನ್ರಿ ಬಲಿ ಕೊಟ್ಟು ಬರ್ತೀರಿ ಅಷ್ಟೇ, ನಾನು ಇಸಾಕನ ಬಲಿ ಕೊಡ್ತೀನಿ ಅಂತೆಲ್ಲ ಹೇಳೋರ? ಏನು ಮಾಡಿರ ಹೇಳಿದಿರ ರಾತ್ರಿ ಎಲ್ಲ ನಿದ್ದೆ ಮಾಡಿದಿರ ಸಾರ? ಗುಳೋ ಅಂತ ಕತ್ಬಿಟ್ಟಿರೋರು ಅಬ್ರಾಮ್ನ ಗೊಳೆ ಕುಂಬಿಟ್ಟಿರೋರು. ಅಬ್ರಾಮ್ ಏನು ಮಾಡೋರು? ಅಯ್ಯೋ ಆಯ್ತು ಬಿಡಮ್ಮ ಓಳಿ ಹೇಳ್ಬಿಡ ಅಂತ ಮುಟ್ಟೆ ಮಾಡೋರು. ಅಲ್ವರ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು ಮನೆಯವ್ರ ಹತ್ರ ಅದರ ಇರೋದೆಲ್ಲ ಹೇಳಕ್ ಹೋಯ್ತಾರ. ಹಾಂ ಅದಕ್ಕೆ ಎಷ್ಟು ಜನ ಏನು ಮಾಡ್ತಾರೆ? ಇಲ್ಲಪ್ಪ ಬನ್ನಿ ಕಾನ್ಸಕ್ರೇಷನ್ ಮಾಡ್ಕೊಳ್ಳಿ ಅಂದರೆ, ಬ್ಯಾಪ್ಟಿಸಮ್ ಮಾಡ್ಕೊಳ್ಳಿ ಅಂದರೆ, ಅಯ್ಯೋ ಗಿರಿಬ್ದಾರ್ ನಾನು ನಮ್ಮ ಅಪ್ಪನಿಗೆ ಹೇಳ್ಬೇಕು, ನಮ್ಮ ಅಮ್ಮನಿಗೆ ಹೇಳ್ಬೇಕು, ನನ್ನ ಗಂಡಂಗೆ ಹೇಳ್ಬೇಕು, ನನ್ನ ಹೆಂಡತಿಗೆ ಹೇಳ್ಬೇಕು ಅಂತ ಊರವ್ರಿಗೆಲ್ಲ ಹೇಳ್ಕೊಂಬಂದು ಕೂತ್ಕೊಂಡ್ರೆ ಆಯ್ತದ? ಹಾಂ ದೇವ್ರಿಗೆ ಮಾಡೋಕ್ಕೆ ಕೆಲಸ ಪಟ್ಟಂತ ಮಾಡಂಗೆ ಏನಾಗಿರ್ಬೇಕು? ಇರಬೇಕು ಜ್ಞಾನದಿಂದ. ಸೈತಾನ ಏನು ಮಾಡ್ತಾನೆ ಹೇಳ್ರಿ? ಕುತಂತ್ರ ಮಾಡಿಬಿಡ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅಬ್ರಾಮ್ ಹೇಳೋಕ್ಕೇ ಹೋಗಿಲ್ಲ ರೀ, ಸಿಂಪಲಾಗಿ ಹೇಳ್ತಾರೆ ಬಲಿ ಕೊಟ್ಟು ಬತ್ತಿರಿ ಅಷ್ಟೇ ಅಲ್ವರ. ಅಬ್ರಾಮ್ಗೆ ನಂಬಿಕೆ ಇತ್ತು ಇಸಾಕನ್ನು ವಾಪಸ್ ಏನು ಮಾಡ್ತಾರೆ ದೇವರು ಕೊಡ್ತಾರೆ ಅಂತ ಅಲ್ವರ. ನೋಡೋಣ ಮುಂದಕ್ಕೆ. ಅದಕ್ಕೆ ಏನು ಮಾಡ್ತಾರೆ ಏನ್ರಿ ಸಾರಾಗೆ ಏನು ಹೇಳ್ತಾರೆ? ಹೋಗಿ ಬಲಿ ಕೊಟ್ಟು ಬರ್ತೀನಿ ಸಿಂಪಲಾಗಿ ಹೇಳ್ಬಿಟ್ಟು ಏನು ಮಾಡ್ತಾರೆ ಓಡ್ತಾರೆ ಅಲ್ವರ. ಆಮೇಲೆ ಪ್ರಯಾಣ ಮಾಡ್ತಾರೆ. ಎಷ್ಟು ದಿನ ಪ್ರಯಾಣ ಮಾಡಿದ್ರು? ಆದಿಕಾಂಡ 22:4.
ಮೂರನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರುತ್ತೀರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇನೆ ಎಂದು
ನೋಡ್ರ,
ಹೇಳಿದನು.
ಮೂರು ದಿನ ಅಂತಾರೆ, ಒಂದ್ ದಿನ, ಎರಡು ದಿನ, ಮೂರು ದಿನ ಕೊಟ್ಟವ್ರ, ಅದರ ಒಂದೇ ದಿನ ಅಂತ ಇಲ್ಲ, ಸ್ಪಾಟಲ್ಲೇ ಬಲಿ ಕೊಡು ಅಂತ ಹೇಳಿದ್ರು. ಅಬ್ರಹಾಮ್ ಕೋಪದಲ್ಲಿ ಆವೇಶದಲ್ಲಿ ಪಟ್ಟನ್ ಬಲಿ ಕೊಟ್ಟರು ನಾವು. 3 ಡೇಸ್ ಅಂತಂದ್ರೆ 3 ದಿನ ಮಗನ ಜೊತೆಗೆ ಪ್ರಯಾಣ ಮಾಡ್ತಾರೆ. ಬೇಕಾದ್ರೆ ಅಬ್ರಹಾಮ್ ಏನಾಗಿತ್ತು ಮನಸ್ಸು, ಎಷ್ಟೆಲ್ಲ ಆಲೋಚನೆ ಬಂದಿರ್ಬೇಕು, ಯೋಚನೆ ಮಾಡಿದ್ದೀನಿ. ಅಬ್ರಹಾಮ್ ಗೊತ್ತು ಇಸಾಕ್ ಸಾಯ್ತಾನೆ ಅಂತ, ಅದು ಇಸಾಕ್ ಗೊತ್ತ ಸಾಯ್ತೀನಿ ಅಂತ ಗೊತ್ತಿಲ್ಲ ರೀ. ಅಬ್ರಹಾಮ್ ಇಸಾಕ್ ನೋಡ್ತಾ ಇರ್ಬೇಕಾದ್ರೆ ಎಲ್ಲ ಏನಾಗಿತ್ತು, ಆಮೇಲೆ ಒಂದು ಪ್ರಾಣ ಬಂದಿರ್ತಾರೆ ನೋಡಿರ್ತೀನಿ, ಏನು ಪ್ರೀತಿ ಬಂದಿರ್ತಾರೆ. ಅಯ್ಯೋ ನನ್ನ ಕಂದ 3ದಿನ ಅಲ್ಲಪ್ಪ, ಅಯ್ಯೋ ನನ್ನ ಕಂದ 2ದಿನ ಅಲ್ಲಪ್ಪ, ಅಯ್ಯೋ ನನ್ನ ಕಂದ ಇವತ್ತೇ ಲಾಸ್ಟ್ ಅಲ್ಲಪ್ಪ, ಈ ಥರ ಥಿಂಕ್ ಮಾಡಿತಾನೆ ಇಲ್ವೋ, ಥಿಂಕ್ ಮಾಡಿತಾನ್ರಿ ಅವನು, ಎಷ್ಟು ಕಷ್ಟಪಟ್ಟಿದ್ದಾನೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳ ಯೋಚನೆ ಮಾಡಿರ್ತೀನಿ. ಅದರ ನಮಗೇನೋ ಡಾಕ್ಟರ್ ಬಂದ್ಬಿಟ್ಟು ನಿಮಗ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾನೆ ಸರ್, ಇಷ್ಟೇ ಜೀವನ, ಜಾಸ್ತಿ ದಿನ ಬದುಕೋದಿಲ್ಲ, ದಯವಿಟ್ಟು ಅವನ್ನ ಫಸ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಎಷ್ಟು ದಿನ ಇರ್ತಾನೋ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ. ನಾವೇನು ಮಾಡ್ತೀರಿ, ಅಯ್ಯೋ ಹೌದಾ ಹೋಗ್ಬಿಡ್ತಾನ, ಅಯ್ಯೋ ಇರೋದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ ಅಂತ ಏನು ಮಾಡ್ತೀವಿ, ಇರೋದನ್ನೆಲ್ಲ ಖರ್ಚು ಮಾಡ್ಬಿಡ್ತೀರಿ, ಏನೆಲ್ಲ ಬೇಕೋ ಸುಖ ಸಂತೋಷ ಐಶ್ವರ್ಯ ಎಲ್ಲ ಕೊಟ್ಟು ಅವ್ನು ಚೆನ್ನಾಗಿ ನೋಡ್ಕೊತೀರಿ. ಆದರೆ ಅಬ್ರಾಮ್ ಇದನ್ನ ಯಾವುದೇ ರೀತಿ ಚರ್ಚೆ ಮಾಡ್ದಿರಾ, ಮನಸ್ಸನ್ನ ಡಿಸ್ಟರ್ಬ್ ಮಾಡ್ಕೊಂಡಿರಾ, ಏನು ಮಾಡ್ದಂತೆ, ಇಸಾಕನ ಬಲಿ ಕೊಡಕ್ಕೆ ಏನು ಮಾಡ್ದಂತ ಅವನು ಒಟ್ಟಂತೆ, ಏನು ಹೇಳ್ತಾನೆ ಸೇವಕರಿಗೆ, ನೀವು ಇಲ್ಲೇ ಇರ್ರಿ, ನಾವು ಹೋಗಿ ಬಲಿ ಕೊಟ್ಬಿಟ್ಟು ಏನು ಮಾಡ್ತೀರಿ, ಏನು ಮಾಡ್ತೀರಿ, ಏನು ಮಾಡ್ತೀರಿ, ಓದ್ರಿ ಕರೆಕ್ಟಾಗಿ ಓದಿಂತೀನಿ ವಾಕ್ಯ 2 ಆದಿಕಾಂಡ 22:5 ಓದಿಂತೀನಿ, ಆದಿಕಾಂಡ 22:5 ಎಲ್ಲಿ
ಆ ಸ್ಥಳವು
ಓದಿ 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 ಓದಿ.
ಅವನು ತನ್ನ
ಆ
ಸೇವಕರಿಗೆ,
ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗರು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು.
ನೋಡ್ರಿ ಅದೇ ಪಾಯಿಂಟ್, ನೀವು ಅವಾಗ ಮಾತು ಮಿಸ್ ಮಾಡ್ಬಿಡ್ರಿ, ನಾವು ಹೋಗಿ ಆರಾಧನೆ ಮಾಡ್ಕೊಂಡು ನಿಮ್ಮ ಬಳಿಗೆ ಹಿಂತಿರುಗಿ
ಬರುತ್ತೇವೆ.
ಬರುತ್ತೇವೆ, ಬರುತ್ತೇನೆ ಅಂತ ಹೇಳಿಲ್ಲ ನೋಡ್ರಿ ಅಂತೀನಿ. ಅಲ್ವರ ಪಾಯಿಂಟ್ ಟು ಬಿ ನೋಟೆಡ್, ಏನ್ರಿ ಬರುತ್ತೇವೆ, ಹೋಯ್ತಾರ ಇಬ್ರು ಬಲಿಗೆ ಒಬ್ರು ಕೊಟ್ಬಿಟ್ರೆ ಜನ ಬರ್ಬೇಕು ಅಂದ್ರೆ ವಾಪಸ್
ಒಬ್ರೇ ಬರ್ಬೇಕು
ಒಬ್ರೆ ಏನ್
ಮೂರ್ತಿ.
ಹೇಳ್ತಾರೆ, ನಾನು ಬರ್ತೀನಿ ವಾಪಸ್ ನನ್ನ ಮಗನ ಕರ್ಕೊಂಡು, ಏನ್ ಕಾನ್ಫಿಡೆನ್ಸ್ ನೋಡ್ರಿ, ಏನ್ ಫೇತ್ ರೀ ದೇವ್ರ ಮೇಲೆ, ಯಾರಿಗಾರ ಐತನ್ರಿ ಫೇತ್, ಹಾ ಯೋಚನೆ ಮಾಡ್ರಿ ದೇವ್ರ ವಿಚಾರದಲ್ಲಿ ನೋಡ್ರಿ ಅಂತೀರಿ. ಇನ್ನೇ ಮುಂದೆ ಅಲ್ಲಾಡಲ್ಲ ರೀ ಅಬ್ರಾಹ್ಮ, ಹೋದ್ರೆ ಬಲಿ ಕೊಟ್ಟು ಬರ್ತೀರಿ ತಿರ್ಗಾ, ನಾನು ನನ್ನ ಮಗ ವಾಪಸ್ ಬರ್ತೀನಿ ಅಂತ ಆ ಫೇತ್ ನೋಡ್ರಿ ಅಂತೀನಿ. ಅದಕ್ಕೆ ಅಬ್ರಾಹ್ಮ ಏನು ಮಾಡ್ತಾರಂತೆ, ಸೀದಾ ಏನ್ರಿ ಕತ್ತೆ ಏನಲ್ಲ ಅಲ್ಲೇ ಬಿಟ್ಬಿಟ್ಟು ಸೌದೆನ ಯಾರು ಹೆಗಲ ಮೇಲೆ ಹಾಕ್ತಾರೆ, ಇಸಾಕನ ಹೆಗಲ ಮೇಲೆ ಹಾಕ್ತಾರೆ. ಓದಿಂತೀನಿ ಆದಿಕಾಂಡ 22:6, ಎಲ್ಲಿ ನಮ್ಮ ಇವರು ಇಲ್ಲಪ್ಪ ಸಿಸ್ಟರ್ ಶಾಂತಾ
ಆಗ
ಸಿಸ್ಟರ್,
ಅಬ್ರಹಾಮ್
ಹಾಂ ಓದಿ 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 ನೆಕ್ಸ್ಟ್ ಓದ್ಸೋಣ ಓದಿ.
ಆಕೆ ಅಬ್ರಹಾಮ್ ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು.
ನೋಡ್ರ ಏನ್ರಿ ಆ ಕಟ್ಗೆ ನೆನ್ ಮೇಲೆ ಆಗ್ತಂತೆ, ಈ ಸಾಕಿನ ಮೇಲೆ ಹಾಕ್ತಾರೆ, ಏನು ಮಾಡ್ತಾರೆ ಸೀದಾ ಏನು ಮಾಡ್ತಾರೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾರೆ. ಈ ಬೆಟ್ಟ ಹತ್ತಾ ಇರ್ಬೇಕಾದ್ರೆ ಈ ಸಾಕಿ ಯೋಚನೆ ಮಾಡ್ತಾನೆ, ಹೌದು ಏನಪ್ಪ ಕಟ್ಗೆ ಐತೆ ಬೆಂಕಿ ಐತೆ ಎಲ್ಲ ಐತೆ, ಅದು ಏನಿಲ್ಲ ಬಲಿ ಇಲ್ವಲ್ಲ ಅಂತಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಕೇಳ್ತಾನೆ. ಅವ್ರ ಅಪ್ಪನ ಹತ್ರ ಕೇಳ್ಬೇಕ್ರೆ ಹಿಂಗೆ ಕೇಳ್ತಾ ನೋಡಿರ್ತೀನಿ ವಾಕ್ಯ ಎಷ್ಟು ಚೆನ್ನಾಗಿದೆ ಓದನ. ಆದಿಕಾಂಡ 22:7 ನಮ್ಮ ಇವರು ಶಾಂತಾ ಸಿಸ್ಟರ್ ಓದಿ, ಶಾಂತಾ ಚಾರ್ಲ್ಸ್ ಸಿಸ್ಟರ್ ಲೈನ್ ಇದ್ದೀರಾ? ಶಾಂತಾ ಸಿಸ್ಟರ್ ಸರಿ ಓಕೆ, ಬೇರೆ ಯಾರ ಕಂಟಿನ್ಯೂ
ಓದ್ತೀನಿ ಸರ್,
ಹಾಂ ಓದಿ
ಓದ್ತೀನಿ
ಓದಿ
ಸರ್,
ಓದಿ ಹಾಂ, ಯಾಕಂದರೆ ನಾವು ಏನಕ್ಕೆ ಎಲ್ಲ ರೊಟೇಷನ್ ಬೇಸಿಸ್ ಕೊಡೋದಂದ್ರೆ ಹಾಂ
ಹೌದು.
ಮೈಂಡ್ ಡೈವರ್ಟ್ ಆಗ್ಬಿಡ್ದು ಅಂತ ಅಷ್ಟೇ, ಇನ್ನೇನಿಲ್ಲ.
ಆಗ ಅಬ್ರಹಾಮನು
ಹಾಂ
ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಒರೆಸಿ
ಹಾಂ
ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ನಂತರ ಅವರಿಬ್ಬರು ಹೊರಟು ಹೋದರು.
ಹಾಂ ನೆಕ್ಸ್ಟ್ ವಾಕ್ಯ ಕಂಟಿನ್ಯೂ ಮಾಡಿ ಹಂಗೆ 7ನೇ ವಾಕ್ಯ. ಹಾಂ
ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು.
ಹಾಂ
ಈಸಾಕನು ಈಗ
ಹಾಂ ಏನಂತ
ಏನು
ಅಪ್ಪನ ಹೆಂಗೆ
ಮಗನೇ
ಕರೀತಾರೆ, ಹಾಂ ಅಪ್ಪ
ಅಪ್ಪ
ಅಂತ ಕರೀತಾರೆ. ಇವ್ರೇನು ಅಂತಾರೆ, ಈಗೋ ಮಗನೇ ಇದ್ದೀನಿ, ಎಲ್ಲೋಗ್ರಪ್ಪ ಇಲ್ಲೇ ಇದ್ದೀನಿ, ಅದು ಏನಕ್ಕೆ ಇದ್ದೀನಿ ಅಂತ ಹೇಳಬೇಕು. ಅವ್ರ ಮೈಂಡಲ್ಲಿ ಏನು ಬರ್ತಾರೆ, ಬೇರೆ ಆಲೋಚನೆಗಳೆಲ್ಲ ಬರ್ತಾ ಇರ್ತದೆ, ಅದಕ್ಕೆ ಹೇಳ್ತಾರೆ ಏನೂ ಇಲ್ಲ ಕಂದ ನೀವು ಅರಿ ಮಾಡ್ಬಿಡೋಣ, ಇಲ್ಲೇ ಇದ್ದೀನಿ ಹೇಳಿ ಕಂದ ಏನು ಬೇಕು ಏನಾಯ್ತಮ್ಮ ಅಂತ ಕೇಳ್ತಾರೆ. ಅವಾಗ ಅಪ್ಪ ಯಜ್ಞಕ್ಕೆ ಬೇಕಾಗಿದ್ದ ಬೆಂಕಿ ಇದೆ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಇದೆ, ಆದರೆ ಕುರಿ ಮರಿ ಎಲ್ಲಪ್ಪ ಅಂತ ಏನು ಮಾಡ್ದಂಗೆ ಕೇಳಬೇಕು. ಹೆಂಗಿರ್ಬೇಕು ರೀ ಅವ್ರ ಅಪ್ಪನಿಗೆ ಜಿಲ್ಲು ಅಂತ ಹೃದಯ, ಏನಪ್ಪಾ ನನ್ನ ಕಂದ ಹಿಂಗೆ ಕೇಳ್ತಾವನೆ, ಏನು ಹೇಳಿ ಉತ್ತರ ಏನು ಹೇಳ್ತಾನೆ ಅವಾಗ, ಯಹೋವಾ ಜಯರಾ, ಯಹೋವಾ ಜಯರಾ, ಯಹೋವನು ಏನು ಮಾಡ್ತಾನೆ ಅದನ್ನ ಒದಿಸ್ತಾನೆ ಹೇಳ್ತಾರೆ ಅಲ್ವರ. ಅವಾಗ ಏನು ಮಾಡ್ತಾನೆ ಅಬ್ರಹಾಮ್, ನಂಬಿಕೆ ನೋಡಿರ್ತೀನಿ ಮನಸ್ಸಲ್ಲಿ ಏನೇ ಕಲವಾಗಲಿರಲಿ ಹೊರಗಡೆ ಏನು ಮಾಡಲಿಲ್ಲ, ತೋರಿಸ್ತೀನಿ ಇವಲ್ಲ ನಮಗೆ ಕ್ಯಾರೆಕ್ಟರ್ ರೀ ಅಲ್ವರ, ಏನು ಬಿಹೇವಿಯರ್ ನಾವು ಹೆಂಗೆ ಇರ್ಕೊಬೇಕು. ದೇವ್ರ ಮಕ್ಕಳು ಮನಸ್ಸಲ್ಲಿ ಎಷ್ಟೇ ಗಲಿಬಿಲಿ ಇದ್ದರೂ ದೇವ್ರ ಮಕ್ಳು ಏನಾಗಿರ್ಬೇಕು, ಶಾಂತವಾಗಿರಬೇಕು, ದೇವ್ರ ಮೇಲೆ ನಂಬಿಕೆ ಉಳ್ಳವರು ಏನಾಗಿರಬೇಕು ಇರಬೇಕು. ದೇವ್ರು ಏನು ಮಾಡ್ತಾರೆ ಅಂತ ಒದಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಸೀದಾ ಪರ್ವತದ ಮೇಲೆ ಬರ್ತಾರೆ, ಬೆಟ್ಟ ಮೇಲೆ ಬಲಿಪೀಠ ಎಲ್ಲ ರೆಡಿ ಮಾಡ್ತಾರೆ. ಏನು ಮಾಡೋಕೆ ಇವಾಗ, ಏನು ಮಾಡೋಕೋ, ಬಲಿ ಕೊಡಬೇಕು. ಇವಾಗ ಯಾರು ಬಲಿ, ಬಲಿ ಯಾರಪ್ಪ ಅಲ್ಲಿ, ಇಸಾಕ. ಇವಾಗ ಏನು ಮಾಡಬೇಕು, ಇಸಾಕ ನಂಗೆ ಕರೆದು ಬಿಡೋಕಾಯ್ತಾರ, ಕೈ ಕಾಲು ಕಟ್ಟಬೇಕು ನೋಡ್ರಿ, ಕಟ್ತಾರೆ ನೋಡ್ರಿ. ಇದ್ದೀನಿ ಇಲ್ಲಿ ಆದಿಕಾಂಡ 22:9, ಆದಿಕಾಂಡ 22:9, ಪುಷ್ಪಾ ಸಿಸ್ಟರ್ ಓದ್ತೀರಾ? ಪುಷ್ಪಾ ಸಿಸ್ಟರ್, ಸರೋಜಾ ಸಿಸ್ಟರ್.
ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒತ್ತಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು.
ಇಟ್ಟನು ಕೈ ಕಾಲನ್ನ ಕಟ್ಟಿದಂತೆ ಅಲ್ವರ. ಏನು ಅಬ್ರಹಾಮ್ಗೆ 100 ವಯಸ್ಸಲ್ಲಿ ಇಸಾಕ ಮುಟ್ಟಿದ್ದಾನೆ. ಈ ಒಂದು ಕಾರ್ಯ ಆಗ್ಬೇಕ್ರಿ ಹೆಚ್ಚು ಕಮ್ಮಿ ಅಟ್ಲೀಸ್ಟ್ ಒಂದು 18 ವರ್ಷ ಆಗಿರ್ಬೇಕ್ರಿ ಅಲ್ವರ. ಯಾಕಂದ್ರೆ ಇಸಾಕ್ ಏನ್ರಿ ಒಬ್ಬ ಯವನಸ್ಥನಾಗಿರ್ತಾನೆ ಅದರ ಹುಡುಗ, ಯೋಚನೆ ಮಾಡ್ರಿ ಒಬ್ಬ ಮಲ್ಟಿ ಮಿಲಿನಿಯರ್ ಮಗ, ಅವ್ರ ಅಪ್ಪ ಒಬ್ಬನೇ ಮಗನ ಸಾಕ್ಬೇಕು, ಹೆಂಗೆ ಸಾಕಿರ್ತಾರೆ? ಎಲ್ಲ ಕೊಬ್ಬು ಗಿಬ್ಬು ಎಲ್ಲ ಹಾಕಿ ಜೇನುತುಪ್ಪ ಗಿಪ್ಪ ಹಾಕಿ ಸರಿಯಾಗಿ ಗಟ್ಟಿ ಮುಟ್ಟಾಗಿ ಏನು ಮಾಡ್ತಾರೆ ಬೆಳೆಸಿರ್ತಾನೆ ಅವರ 120 ವರ್ಷದ ತಾತನಿಗೆ ಎರಡು ಬಿಟ್ಟಿದ್ರೆ ಏನಾಗಿರೋರು ಹಂಗೆ ಹೋಗ್ಬಿಟ್ಟಿರೋನು. ಆದರೆ ಈ ಸಾಕ್ ನೋಡ್ರಿ ಏನ್ರಿ ಸರೆಂಡರು, ಅಯ್ಯೋ ನಮ್ಮಪ್ಪ ಹೆಂಗೆ ಮಾಡ್ತವ್ರೆ ಕೇಳ್ತವ್ರಲ್ಲ, ಆಯ್ತಪ್ಪ ಕಟ್ಟಪ್ಪ ಅಂದ್ರ ಕಟ್ಟು ಕಟ್ಟಿಸ್ಕೊಂತ ನೋಡ್ರಿ ಅಂತೀನಿ. ಏನು ವಿಧೇಯತೆ ನೋಡ್ರಿ ಅಂತೀನಿ, ಕಟ್ಟಿಸ್ಬಿಟ್ಟು ಸೀದಾ ಬಲಿಪೀಠ ಮುಗಿಸ್ತಾರೆ. ಐಸಾಕು ಕಿಟಿಕ್ ಮಿಟಿಕ್ ಏನಿಲ್ಲ ರೀ, ಬೇರೆಯವ್ರಿಗೆ ಏನು ಮಾಡಿರೋರು, ಏ ಅವು ಟಸ್ ಪೂಸನ್ ಕೂಗಾಡಿ ಎಗರಾಡಿ ಏನು ಮಾಡೋರು ಅಪ್ಪ ಅಂತ ವಾದ ವಿವಾದ ಮಾಡಿರೋರೇನು. ಅಬ್ರಾಹ್ಮು ಏನು ಮಾತಾಡಲಿಲ್ಲ, ಇಸಾಕನು ಏನು ಮಾತಾಡಲಿಲ್ಲ. ಅಬ್ರಾಹ್ಮು ಮಗನ ಆಲೋಚನೆ ಅರ್ಥ ಮಾಡ್ಕೊಂಬಿಟ್ರು, ಮಗ ಅಪ್ಪನ ಆಲೋಚನೆ ಅರ್ಥ ಮಾಡ್ಕೊಂಬಿಟ್ರು. ನೋಡ್ರಿ ಇವೆಲ್ಲ ನಮಗೆ ಪಾಠ ರೀ ಅಲ್ವರ. ಏನ್ರಿ ವಿಧೇಯತೆ ನೋಡ್ರಿ ಅಂತೀನಿ, ಏನು ವಿಧೇಯತೆ ನೋಡ್ರಿ ಅಂತೀನಿ. ಇನ್ನೇನು ಕತ್ತಿ ಎತ್ಕೊಂಡು ಚಾಚಿ ಮಗನ ಕಡೆಗೆ ಹೋಗ್ಬೇಕು, ದೇವದೂತ ಬಂದು ಏನು ಮಾಡ್ತಾರೆ ಅವನ್ನ ನಿಲ್ಲಿಸ್ತಾರೆ ನೋಡಿರ್ತೀನಿ. ಆದಿಕಾಂಡ 22ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ಇಲ್ಲಿ ನಮ್ಮ ಶ್ವೇತಾ ಸಿಸ್ಟರ್ ಓದ್ತೀರಾ? ಶ್ವೇತಾ ಸಿಸ್ಟರ್ ಸರಿ, ಪುಟ್ಟ ಎಂ ಎಸ್ಟರ್ ಓದಿ. ಹಾಂ
ಅಬ್ರಹಾಮನು ಕೈ ಚಾಚಿ ತನ್ನ ಮಗನನ್ನು ಕೊಲ್ಲುವುದಕ್ಕೆ
ಹ್ಞೂ
ಕತ್ತಿ ತೆಗೆದುಕೊಂಡನು ಸಾರಿ. ಆಗ ಯಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಕೂಗಿ ಕರೆದನು. ಅವನು
ಹೇಳ್ತಾರೆ
ಇಲ್ಲಿ
ಆಕಾಶದೊಳಗಿಂದ ಕೂಗ್ತಾರೆ ದೇವರು ಮಗನ ಮೇಲೆ, ಏನ್ ಮಾಡ ನೀನು ಕೈ ಬಿಡ ಅಂತ ದೇವತಾ ಉಡಂಬಡಿಕೆ
ಹುಡುಗನ
ಮಾಡಿ.
ಮೇಲೆ
ಹಾಂ ಓದಿ
ಹಾಕಬೇಡ,
ಓದಿ ಕಂಟಿನ್ಯೂ ಮಾಡಿ
ಅವನಿಗೆ
32ರ್ಗೆ
ಏನು
ಓದಿ.
ಮಾಡಬೇಡ,
ಹ್ಞೂ ಹ್ಞೂ
ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ಏಕೆಂದರೆ ನೀನು ದೇವರಿಗೆ ಭಯಪಡುತ್ತಿ ಎಂದು ಈಗ ನಾನು ತಿಳಿದಿದ್ದೇನೆ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಅರ್ಪಿಸುವುದಕ್ಕೆ ಹಿಂಜರಿಯಲಿಲ್ಲ ಎಂದು ಯೆಹೋವನ ದೂತನು ಹೇಳಿದನು.
ಹ್ಞೂ ಕಂಟಿನ್ಯೂ.
22ನೇ 23ನೇ ವಾಕ್ಯ.
ಹ್ಞೂ ಕಂಟಿನ್ಯೂ ಮಾಡಿ.
ಅಬ್ರಹಾಮನು ತನ್ನ ಸುತ್ತ ನೋಡಿದಾಗ ಅವನ ಹಿಂದೆ ಒಂದು ಟಗರು ಇಪ್ಪತ್ಮೂರನೇ ವಾಕ್ಯ. ಅಬ್ರಹಾಮನು ಸುತ್ತ ನೋಡಿದಾಗ ಅವನ ಹಿಂದೆ ಒಂದು ಟಗರು ಕೊಂಬುಗಳಿಂದ ಪೊದೆಯಲ್ಲಿ ಸಿಕ್ಕಿಕೊಂಡಿತ್ತು. ಅಬ್ರಹಾಮನು ಹೋಗಿ ಆ ಟಗರನ್ನು ತೆಗೆದುಕೊಂಡು ಅದನ್ನು ತನ್ನ ಮಗನಿಗೆ ಬದಲಾಗಿ ದಹನ ಬಲಿಯಾಗಿ ಅರ್ಪಿಸಿದನು.
ಮಗನ ಬದಲಾಗಿ ಒಂದು ಟಗ್ರದ ಏನು ಮಾಡ್ತಾರೆ ದಗನ ಬಲಿಯಾಗಿ ಅರ್ಪಿಸ್ತಾರೆ. ಅವಾಗ ವಾಗ್ದಾನ ಮಾಡ್ತಾರೆ, ನಿನ್ನ ಮುಖಾಂತರ ಎಲ್ಲ ಜನಾಂಗದ ಏನು ಮಾಡ್ತಾರೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಂದ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಇವಾಗ ಇದು ಛಾಯೆ ಏನ್ರಿ ಮಾಡಲ್ ಏನಿದು ಟೈಪ್, ಇದ್ರದ್ದು ಆಂಟಿ ಟೈಪ್ ಏನು, ಇದು ನಿಜ ಏನು ಅಲ್ದರ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಏನ್ರಿ ತುಂಬ ಸಿಂಪಲ್ ನೋಡಿ, ಎಲ್ಲ ಅರ್ಥ ಮಕ್ಕಳು ಬೈಬಲ್ ಹೆಂಗೆ ಓದೋದು ಅಂತ ಅಂದ್ಬಿಟ್ಟು ನಾವು ಇದು ತುಂಬ ಚೆನ್ನಾಗಿ ಕಲಿತೀರಿ. ಏನಪ್ಪಾ ಅಂತಂದರೆ ಅಬ್ರಹಾಮು ಯಾರಿಗೆ ಛಾಯೆ ಅದರ ಏನ್ರಿ ಛಾಯೆ ನಿಜ ಸ್ವರೂಪ ಅಲ್ವರ. ಅಬ್ರಹಾಮು ತನಗಿರೋಂಥ ಒಬ್ಬನೇ ಮಗನ ಏನು ಮಾಡಿದ್ರಂತ ಅಲ್ಲಿ ಬಲಿ ಕೊಟ್ಟರು. ಹಂಗಾರೆ ಅಬ್ರಹಾಮು ಯಾರಿಗೆ ಛಾಯೆ, ಅಬ್ರಹಾಮ್ಗೆ ಯಾರಿಗೆ ಹೋಲಿಸ್ಬೋದು? ಅಂದ್ಯಾ ದೇವ್ರಿಗೆ ಏನು ಮಾಡ್ಬೋದು ಹೋಲಿಸ್ಬೋದು ಅಲ್ವರ. ಇಸಾಕನ ಯಾರಿಗೆ ಹೋಲಿಸ್ಬೋದು?
ಯೇಸು ಸ್ವಾಮಿಗೆ
ಯೇಸು ಕ್ರಿಸ್ತನ್. ಹೆಂಗೆ ಅಬ್ರಹಾಮು ಎಷ್ಟು ದೊಡ್ಡ ಶ್ರೀಮಂತನೋ ತಂದೆಯ ದೇವರು ಏನು ರೀ, ಇಡೀ ಜಗತ್ತಿಗೆ ಸೃಷ್ಟಿಕರ್ತ ಅವರೇ, ಅವ್ರದ್ದೇ ಎಲ್ಲ ಸಂಪತ್ತು ರೀ. ಕೀರ್ತನೆ 50ನೇ ಅಧ್ಯಾಯ ಹೇಳ್ತಾರಲ್ಲ, ಆಮೇಲೆ ಅವ್ರಿಗೆ ಒಬ್ಬನೇ ಮಗನಾಗಿರೋಂಥ ಇಸಾಕು, ತುಂಬ ಪ್ರೀತಿ ಮಾಡೋಂಥ ಇಸಾಕನು, ಅದೇನು ರೀ ಕ್ರಿಸ್ತನಿಗೇನು ರೀ ಛಾಯೆ, ತಂದೆ ದೇವರಿಗಿರೋಂಥ ಏಕೈಕ ಮಗನಾಗಿರೋಂಥ ಕ್ರಿಸ್ತನಿಗೇನು ರೀ ಅದು ಛಾಯೆ ಆಗಿದೆ ಅಲ್ವರ. ನೋಡಿರ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವರ. ಅಲ್ಲಿ ಅಬ್ರಹಾಮ್ ತನ್ನ ಒಬ್ಬನೇ ಮಗನ ಎಷ್ಟು ಪ್ರೀತಿ ಮಾಡಿದ್ರು, ಅದರ ದಿನ ಅವರ ಅಪ್ಪನ ಮುಂದೆನೇ ಆಟ ಆಡ್ಕೊಂಡು ಜೊತೆಗೆ ಏನಾಗಿದ್ರು ಇದ್ರು, ಆ ಥರ ಕ್ರಿಸ್ತನ ಹೇಗಿದ್ರಂತೆ ನೋಡಿ ಓದನ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 30 ಮತ್ತೆ 31ನೇ ವಾಕ್ಯ. ಶ್ವೇತಾ ಸಿಸ್ಟರ್ ಓದ್ತೀರಾ ಲೈನಲ್ಲಿ? ಪ್ರೋವರ್ಬ್ಸ್ 8 ಚಾಪ್ಟರ್ 30 ಆ್ಯಂಡ್ 31. ಶ್ವೇತಾ ಸಿಸ್ಟರ್ ಲೈನ್ ಇದ್ದೀರಾ?
ನಾನೇ ಓದ್ತೀನಿ ಸರ್.
ಓದಿ ಬಿಡ.
ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು.
ನೋಡ್ರ ಹೆಂಗಿದ್ರಂತೆ, ಯಾವಾಗೂ ಆತನ ಮುಂದೆ ಹರ್ಷಿಸುತ್ತಾ ಸಂತೋಷಿಸ್ತಾ ಇದ್ರಂತೆ. ಇಸಾಕ್ ಯಾವ ಥರ ಅವ್ರ ಅಪ್ಪನ ಮುಂದೆ ಆನಂದಿಸ್ತಾ ಸಂತೋಷಿಸ್ತಾ ಇದ್ರೋ, ಅದೇ ಥರ ಕರ್ತನು ನಮ್ಮ ತಂದೆಯ ದೇವ್ರ ಸನ್ನಿಧಾನದಲ್ಲಿ ಯಾವಾಗೂ ಸಂತೋಷ ಇದ್ರಂತೆ. ಅಬ್ರಾಹ್ಮನ ಕರಿಬೇಕು ಹೆಂಗಿರ್ತಾರೆ, ಹಾಂ ಅಬ್ರಾಹ್ಮನೇ ಅಬ್ರಾಹ್ಮನೇ, ನೀನು ಪ್ರೀತಿ ಮಾಡಿರುವಂಥ, ತುಂಬ ಪ್ರೀತಿ ಮಾಡುವಂಥ ಒಬ್ಬ ಏಕೈಕ ಮಗನ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ದೇವರು ಏನು ಹೇಳ್ತಾರೆ ಬೈಬಲ್ ಏನು ಅಂತಾರೆ, ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಏನು ಮಾಡಂತೆ, ತನ್ನ ಒಬ್ಬನೇ ಮಗನೇ ಮಾಡೋದು ಕೊಟ್ಟರು ಅಂತ ಹೇಳ್ತಾರೆ. ಅದರ ಯಾಕೆ ಹಂಗೆ ಹೇಳಬೇಕು, ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಂತ, ಅದಿಗೆ ಯೋಹಾನ 3:16ರಲ್ಲಿ ಎಷ್ಟೋ ಅಂತ ಯಾಕೆ ಹೇಳ್ತಾ ಗೊತ್ತಾ, ಅಯ್ಯೋ ಸಾಮಾನ್ಯ ಪ್ರೀತಿ ಅಲ್ಲಪ್ಪ ಅಂತ, ಅದಕ್ಕಿಂತ ಅಧಿಕವಾಗಿ ಪ್ರೀತಿ ಏನು ಮಾಡಿದ್ರು ಇವನ್ನ ಮಾಡಿದ್ರು ಅಂತ ಅಲ್ವರ. ಏನು ಕೊಟ್ಟರು, ಏಕೈಕ ಮಗ, ಯಾಕೆ ಬೇರೆಲ್ಲರೂ ಅವ್ರ ಮಗ ಅಂತಾನೆ, ಆದರೆ ಏನಂತ ಇವ್ರ ಥರ ಏನು ಯಾರು ಇಲ್ಲ ರೀ, ಅದಕ್ಕೆ ಅವ್ರನ್ನ ಪ್ರೀತಿ ಮಾಡಿಕೊಟ್ರು ಅಂತ ಹೇಳೋದು. ಅದರ ಅದಕ್ಕೆ ನೋಡ್ಬೇಕಾರೆ ಯಾವಾಗ ಕೊಟ್ಟಿದ್ದು, ಹಾಂ ಇವಾಗ ಅಬ್ರಾಹ್ಮ ದೇವರು ಬಲಿ ಕೊಡು ಅಂತಂದಾವಾಗ ಅಬ್ರಾಹ್ಮ ಇಸಾಕನ ಯಾವಾಗ ಬಲಿ ಕೊಟ್ಟಿದ್ದ, ಬಲಿ ಪೀಠದ ಮೇಲೆ 3 ದಿನಗಳ ನಂತರ ಕೊಟ್ಟಿದ್ದ. ಆದರೆ ಯಾವಾಗ ಫಸ್ಟೇ ಕೊಟ್ಟಿದ್ದು ಗೊತ್ತಾ, ಯಾವಾಗ ದೇವರು ಹೇಳ್ತಾರೋ ಅವಾಗೇ ಮನಸ್ಸಲ್ಲಿ ನಿರ್ಧಾರ ಮಾಡಿಬಿಟ್ರೆ ನನ್ನ ಮಗನೇ ಮಾಡಬೇಕು ಬಲಿ ಕೊಡಬೇಕು ಅಂತ. ಇದೇ ಥರ ತಂದೆಯ ದೇವರು ಅಂದರೆ ಮನಸ್ಸಲ್ಲಿ ಫಸ್ಟೇ ನಿರ್ಧಾರ ಮಾಡ್ಕೊಂಬಿಟ್ರಿ, ಭೂಮಿಗೆ ಫೌಂಡೇಶನ್ ಹಾಕೋಕ್ಕಿಂತ ಮುಂಚೆನೆ ಕ್ರಿಸ್ತನ ಬಲಿಯಾಗಿ ಕೊಡಬೇಕು ಅಂತ. ನೋಡಿ ಓದೋಣ, ಪ್ರಕಟಣೆ 13ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ 13:8, ಇಲ್ಲಿ ಲತಾ ಸಿಸ್ಟರ್ ಓದ್ತೀರಾ? ಲತಾ ಸಿಸ್ಟರ್ ಲೈನ್ ಇತ್ತು.
ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ
ನೋಡ್ರ
ನಮಸ್ಕಾರ ಮಾಡುವವರು.
ನೋಡ್ರ, ಜಗದುತ್ಪತ್ತಿಕ್ಕಿಂತ ಮುಂಚೆ ಕೊಯ್ಯಲ್ಪಟ್ಟಂತ ಯಜ್ಞದ ಕುರಿಯಾದಾತನು, ಜಗತ್ತನ್ನ ಸೃಷ್ಟಿ ಮಾಡಕ್ಕೆ ಮುಂಚೆನೆ ದೇವ್ರ ಡಿಸೈನ್ ಮಾಡ್ಬಿಟ್ರು ನಾನೇ ಮಾಡಕ್ಕೆ ಮಗನ್ನ ಬಲಿಯಾಗಿ ಕೊಡ್ಬೇಕು ಅಂತ ಅಲ್ವರ. ಅದಕ್ಕೆ ಆಮೇಲೆ ಅಬ್ರಾಮು ಇಸಾಕನ್ ಜೊತೆಗೆ ಎಷ್ಟು ದಿನ ಪ್ರಯಾಣ ಮಾಡ್ತಾರೆ ಅಂತ ನೋಡಿದೆ, ಕರ್ತನಲ್ಲಿ ಪ್ರೀತಿ ಅನ್ಸಮೇಲೆ 1 ದಿನ ಅಲ್ಲ 2 ದಿನ ಅಲ್ಲ, ಎಷ್ಟು ದಿನ ಅಂತೆ, 3 ದಿನ ಏನು ಮಾಡಿದ್ರು ಪ್ರಯಾಣ ಮಾಡಿದ್ರು ಅಲ್ವರ. ಯಾಕಪ್ಪ 3 ದಿನ ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಸೇವೆ ಮಾಡಿದ್ದು ಎಷ್ಟು ವರ್ಷ, ಸೇವೆ ಮಾಡಿದ್ದು 3.5 ವರ್ಷ ಸೇವೆ ಮಾಡಿದ್ದು, 33.5 ವರ್ಷ ಇದ್ರು ಅಲ್ವರ. ಹಂಗ್ರೆ ಹಾಂ ಅವ್ರು ದೇವ್ರ ಸೇವೆ ಮಾಡಿದ್ದು, ದೇವರು ಅವ್ರ ಅಪ್ಪನ ಬಿಸ್ನೆಸ್ ಮಾಡಿದ್ದು ಎಷ್ಟು ವರ್ಷ ಅಂದ್ರೆ 2.5 ಇಯರ್ಸ್.
ಮೂರುವರೆ ವರ್ಷ
ಕರೆಕ್ಟ್. ಅದಕ್ಕೆ ಇಸಾಕನು ಅಬ್ರಾಹ್ಮ್ ಜೊತೆಗೆ ಬೆಟ್ಟಕ್ಕೆ ನಡ್ಕೊಂಡು ಹೋಗಿದ್ದು, ಗೊಲ್ಗೊತ್ತಾ ಬೆಟ್ಟಕ್ಕೆ ನಡ್ಕೊಂಡು ಹೋಗಿದ್ದು ಎಷ್ಟು ವರ್ಷ, 3.5 ವರ್ಷ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ಶಿಲುಬೆ ತಗೊಂಡ್ರು, ಆ ಶಿಲುಬೆ ಹೊತ್ಕೊಂಡು ಎಲ್ಲಿಗೆ ಹೋಗ್ಬಿಟ್ಟಿರಂತೆ, ಗೊಲ್ಗೊತ್ತಾ ಬೆಟ್ಟದವರೆಗೂ ಹೋಗ್ಬಿಟ್ಟದಕ್ಕೆ 3.5 ಇಯರ್ಸ್ ಅಲ್ವರ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಆ ಕಟ್ಕೆನ ಎತ್ಕೊಂಡು ಹೋಗಿದ್ಯಾರೋ ಇಸಾಕ, ಯಾರೋ ಇಸಾಕು ಶಿಲುಬೆ ಎತ್ಕೊಂಡು ಹೋಗಿದ್ಯಾರೋ
ಯೇಸು
ಯೇಸು
ಕ್ರಿಸ್ತನೇ
ಕ್ರಿಸ್ತನೇ ಅಲ್ವರ. ನೋಡಿ ಅವ್ರ ಮರಣಕ್ಕೆ ಬೇಕಾಗಿರೋಂಥ ಅಲ್ಗೆಗಳು ಕಟ್ಕೆಗಳನ್ನ ಎತ್ಕೊಂಡು ಹೋಗಿದ್ಯಾರಂತೆ ಇಸಾಕು, ಅವ್ರ ಮರಣಕ್ಕೆ ಬೇಕಾದ ಕಟ್ಟಿಗೆ, ಅವ್ರ ಮರಣಕ್ಕೆ ಬೇಕಾದ ಶಿಲುಬೆ ಏನ್ರಿ, ಅವ್ರು ಸಾಯ್ಬೇಕಾದ ಶಿಲುಬೆ ಎತ್ಕೊಂಡು ಹೋಗಿದ್ಯಾರಂತೆ ಯೇಸು ಕ್ರಿಸ್ತನೇ ಏನು ಮಾಡೋದ್ರ, ಅಭಾರವಾಗಿರೋ ಶಿಲುಬೆನ ಏನು ಮಾಡಿದ್ರು ಎತ್ಕೊಂಡು ಹೋದ್ರು ಅಲ್ವರ. ಆಮೇಲೆ ಏನ್ರಿ ಇಸಾಕು ಪರ್ವತಕ್ಕೆ ಹೋಗಿದ ಮೇಲೆ ಅವ್ರ ಅಪ್ಪನಿಗೆ ವಿದೇರಾಗ್ತಾರೆ, ಅವರಪ್ಪ ಕೈ ಕಾಲನ್ನ ಕಟ್ಬೇಕಾರೆ ಏನಾರು ಮಾತಾಡ್ತಾರ ಇಸಾಕು, ಏನೂ ಇಲ್ಲ ರೀ, ಪ್ರಶ್ನೆನೆ ಕೇಳೋದ್ರಿ, ಸೈಲೆಂಟ್ ರೀ. ಕರ್ತನಾಗಿರೋಂಥ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಾಯ್ಬೇಕಾರೆ ಏನಾರು ಮಾತಾಡ್ತಾರ, ಏನೇ ಒಂದು ಮಾತಿಲ್ಲ ರೀ, ದೇವ್ರ ವಿರುದ್ಧವಾಗಿ ಏನೇ ಮಾತಿಲ್ಲ ರೀ. ಎಷ್ಟು ಜನ ಬಂದು ಹಿಂಗೆ ಕೆಣಕರು, ನೀನು ದೇವ್ರ ಮಗನ ಇಳಿದ್ಬಾ, ಅದರ ನೀನು ದೇವರು ಇವನಲ್ಲಿ ಮೆಚ್ಚುಗೆ ಆಗಿದ್ರೆ ದೇವರು ನಾನು ಕಾಪಾಡಲಿ ನಾವು ನಂಬ್ತೀರಿ ಅಂತಂದ್ರು. ಯೇಸು ಕ್ರಿಸ್ತ ಏನೇ ಮಾತು ಮಾತಾಡಲಿ ದೇವ್ರಿಗೆ ಸೆಂಟ್ರ್ ಆಗಿಬಿಟ್ರಿ. ಇಸ್ ಸಾಕು ಅವ್ರ ಅಪ್ಪಂಗೆ ಸೆಂಟ್ರ್ ಆಗಿಬಿಟ್ರು. ನಮ್ಮ ಅಪ್ಪ ಏನು ಮಾಡಿದ್ರೆ ಏನು ಮಾಡ್ತಾರೆ ಒಳ್ಳೇದಕ್ಕೆ ಮಾಡಿದ್ಬಿಟ್ಟು ವಿಧೇಯನಾಗ್ಬಿಟ್ರು, ಕಟ್ಟಿಗೆ ಮೇಲೆ ಮಲ್ಕೊಂಡ್ಬಿಟ್ರು, ಕಂಪ್ಲೀಟ್ ಸೆಂಟ್ರ್. ದೇವ್ರು ಬಂದು ಅಲ್ಲಿ ನಿಲ್ಲಿಸ್ತಾರೆ, ಮಗನ ಮೇಲೆ ಕೈ ಹಾಕ್ಬೇಡ ಅದರ. ಅದೇ ಥರ ತಂದೆ ದೇವ್ರು ಏನು ಮಾಡುತ್ತೆ, ಇಸಾಕನ ಏನು ಜೀವದಿಂದ ಏನು ಮಾಡ್ತಾರೆ, ಮರಣದಿಂದ ಸಾರಿ ಮರಣದಿಂದ ಏನು ಮಾಡ್ತಾರೆ ಕಾಪಾಡ್ತಾರೆ, ಜೀವ ವಾಪಸ್ ಏನು ಮಾಡ್ತಾರೆ ಕೊಡ್ತಾರೆ, ಅವ್ನ ಬದಲಾಗಿ ಟಗರ್ನ ಏನು ಮಾಡ್ತಾರೆ ಬಲಿ ಕೊಡ್ತಾರೆ. ಯೋಚನೆ ಮಾಡಿರ್ತೀನಿ ಅಬ್ರಾಮು ಆ ಟಗರ್ನ ನೋಡಿದ ತಕ್ಷಣ ದೇವರು ಸ್ಟಾಪ್ ಮಾಡು ಅಂತ ಹೇಳಿದ ತಕ್ಷಣ ಅಬ್ರಾಮ್ ಏನ್ರಿ ಮನಸ್ಸು ಸಂತೋಷ, ಅಯ್ಯೋ ನನ್ನ ಮಗನ್ನ ವಾಪಸ್ ಪಡ್ಕೊಂಡಪ್ಪ, ಸಾಯ್ತಾರ ಮಗ ವಾಪಸ್ ಜೀವಂತವಾಗಿ ಬಂದಂಥ ರೀತಿಯಲ್ಲಿ ಖುಷಿ ಏನು ಮಾಡಿದಾನೆ ಪಟ್ಟಿರ್ತಾನೆ, ಪುನರುತ್ಥಾನದಲ್ಲಿ ಒಂದಂಥ ರೀತಿಯಲ್ಲಿ ಮಾಡ್ತಾನೆ ಬಂದಿರ್ತಾನೆ ಅಲ್ಲರ ಅಬ್ರಾಮು ಎಷ್ಟು ಸಂತೋಷ ಪಟ್ಟಿರ್ತಾನೆ. ಓದಿಂತೀನಿ ವಾಕ್ಯ ಇದೆ ಇಬ್ರಿಯರು 11ನೇ ಅಧ್ಯಾಯ 17ರಿಂದ 19. ಹಾಂ ಓದಿ ಬ್ರದರ್.
17. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕನು ಅವನ ಏಕಪುತ್ರನಾಗಿದ್ದರೂ ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು.
ಕಂಟಿನ್ಯೂ 19ವರೆಗೂ ಓದಿ.
ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು.
ನೋಡ್ರ ಸತ್ತೋರಿಂದ ದೇವ್ರೇನ್ ಮಾಡಿದಂತೆ ಎಬ್ಸಂತ ರೀತಿಯಲ್ಲಿ ಏನ್ರಿ ಜೀವಂತವಾಗಿ ಪಡ್ಕೊಂಡ್ರಂತೆ. ನೋಡ್ರ ಎಷ್ಟು ಕ್ಲಿಯರ್ ಆಗಿದ್ದಾರೆ ನೋಡ್ರಿ ಇರ್ತೀನಿ ಅಂದ್ರ ಯಾವ ತರ ತಂದೆ ದೇವರು ಯೇಸು ಕ್ರಿಸ್ತನ ಮಣ್ಣಿಂದ ಪುನರುತ್ಥಾನ ಮಾಡಿ ಹೊಂದ್ಕೊಂಡ್ರು, ಅದೇ ರೀತಿ ಸತ್ತೋರೊಳಗಿಂದ ಏನ್ ಮಾಡಿದ್ರು ವಾಪಸ್ ಹತ್ಕೊಂಡಂತೆ. ಯೋಚನೆ ಮಾಡ್ರಿ ಮಗ ಸತ್ತೋಗ್ಬಿಡ್ತಂತ ದೇವ್ರ ಅಂದ್ಬಿಟ್ರು ಕ್ಯಾನ್ಸರಲ್ಲಿ ಡಾಕ್ಟರ್ ಅಂದ್ಬಿಟ್ರು. ಅವ್ರೆ ಅದೇ ಮಗ 2 ದಿನ 3 ದಿನ ಸತ್ತೋಗ್ದಿರ ಇದ್ರೆ ವಾಪಸ್ ಜೀವಂತವಾಗಿದೆ, ಸದಾ ಕಾಲ ಜೀವಂತವಾಗಿದೆ. ಅವ್ರ ಅಪ್ಪ ಅಮ್ಮನಿಗೆ ಏನು ಖುಷಿ ರೀ, ಈ ಥರ ಖುಷಿ. ಅದಕ್ಕೆ ಕ್ರಿಸ್ತನ ಸತ್ರೂ ಸರಿ ದೇವ್ರು ಏನಪ್ಪ ಮಾಡಿದ್ರು ಯೇಸು ಕ್ರಿಸ್ತನ ಅಂತಂದರೆ ಪುನರುತ್ಥಾನ ಮಾಡಿದ್ರು. ಎಷ್ಟು ದಿನದ ನಂತರ? 3 ಡೇಸ್.
ಮೂರು
ಅಲ್ವರ ದೇವ್ರು ಪುನರ್ತನ ಮಾಡ್ತಾರಲ್ಲ ಯೇಸು ಕ್ರಿಸ್ತನ ಅದರ, ಅದರಿಂದ ಮರಣದಲ್ಲಿ ಒಪ್ಪಿಸಿದ್ರು ಸರಿ ತಿರ್ಗಾ ಮರಣದಿಂದ ಪಡ್ಕೊಂಡಂತ ರೀತಿಲಿ ಪಡ್ಕೊಂಡ್ರು ಅಲ್ವರ. ಸರಿ ಇವಾಗ ಮುಗಿತು ನೋಡಿ ಚಾಪ್ಟರ್. ಅದ್ರ ಇವಾಗ ನೆಕ್ಸ್ಟ್ ಇನ್ನೊಂದು ಇನ್ನು ಸ್ವಲ್ಪ ಹಂಗೆ ಕಂಟಿನ್ಯೂ ಮಾಡೋಣ ಅಲ್ವರ. ಎಲ್ಲ ಫ್ರೀ ಇದಿರ್ತಾನೆ, ಎಲ್ಲೋ ರೋಗಲ್ ತಾನೆ, ಎಲ್ಲೋ ಎಲ್ಲಿಗೆ ಅರ್ಜೆಂಟ್ ಏನಿಲ್ಲ ತಾನೆ?
ಇಲ್ಲ ಫಸ್ಟ್.
ಓಕೆ ಗುಡ್, ಸರಿ ಸಂತೋಷ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ಏನು ಮಾಡಿದ್ರಿ ಅಬ್ರಾಹ್ಮನ ಯಾರು ನೋಡಿದ್ರಿ, ಇಸಾಕ್ ಅಂತ ಯಾರು ನೋಡಿದ್ರಿ. ಇವಾಗ ಇಸಾಕನ ಲೈಫಲ್ಲಿ ಹಂಗೆ ಮುಂದೆ ಕಂಟಿನ್ಯೂ ಮಾಡೋದು, ಹಿಂಗೆ ಹಿಂಗೆ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ ಪಾಠ ಕೇಳಿಂತೀನಿ ಅದರ. ಏನು ಇವಾಗ ಐಸಾಕ್ ಹಂಗೆ ಬೆಳೀತಾನೆ, ಅವನು ವಯಸ್ಸು ಬರ್ತಾರೆ, ವಯಸ್ಸು ಬಂದ್ಮೇಲೆ ಏನು ಮಾಡಬೇಕು ಅವನಿಗೆ ಮದುವೆ ಏನು ಮಾಡಬೇಕು ಮಾಡಬೇಕು. ಅದಕ್ಕೆ ಇವಾಗ ಹುಡುಗಿ ಹುಡುಕ್ಬೇಕಲ್ಲ, ಅದಕ್ಕೆ ಅಬ್ರಾಹ್ಮ ಏನು ಹೇಳ್ತಾರೆ, ಅಬ್ರಾಹ್ಮ ಏನ್ರಿ ಒಂದು ಇಸಾಕನಿಗೆ ಮೊದಲಗಿತ್ತಿ ಹುಡುಕು ಅಂತ ಹೇಳ್ತಾರೆ. ಇಲ್ಲಿ ಹುಡುಕು ಅಂತ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಅಂತಂದರೆ ತನ್ನ ಮನೆಯಲ್ಲಿರೋಂಥ ಒಬ್ಬ ಸೇವಕನಿಗೆ ಏನು ಮಾಡ್ತಾರೆ ಹೇಳ್ತಾರೆ. ಆ ಸೇವಕನ ಹೆಸರೇನು?
ಎಲಿಯೇಜರ್.
ಎಲಿಯೇಸರ್ ಅನ್ನೋ. ನೋಡಿ ಇದ್ದೀರಿ ಆದಿ ಕಾಂಡ 24ನೇ ಅಧ್ಯಾಯ 2ರಿಂದ 4. ಹಾಂ ಇಲ್ಲಿ ಜೋಯಲ್ ಬದ್ರೆ ಓದ್ರಿ ಜೆನಿಸಿಸ್ 24 ಚಾಪ್ಟರ್ 2 ಟು 4. ಸಿಸ್ಟರ್ ಇಲ್ವಾ? ಹ್ಞೂ ಸರಿ ಓಕೆ ತೊಂದರೆ ಇಲ್ಲ ನೋಶ್ ಓದಿ ಬರ್ರಿ.
ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ
ಇಲ್ಲೆಲ್ಲ ತಗೊಂಬೇಡ, ನನ್ನ ಸ್ವದೇಶದಲ್ಲಿ ಇತ್ತು ನಡೀತೀನಿ, ನನ್ನ ದೇಶ ಅಲ್ಲಿ ಹೋಗ್ಬಿಟ್ಟು ಬಿಟ್ಟಿದ್ದೀವ, ಅದಕ್ಕೆ ಹೆಣ್ಣನ್ನು ತಗೊಂಡ್ಬೇಕು ಅಂತೇನು ಮಾಡ್ತಾನೆ ಎಲಿಯಾಜರ್ಗೆ ಹೇಳ್ತಾರೆ. ಎಲಿಯಾಜರ್ ಮಾಡ್ತಾನೆ ಸರಿ ಅಂತಂದ್ಬಿಟ್ಟು ಇವರು ಮಾತನ್ನು ಕೇಳಿಬಿಟ್ಟು ಪ್ರಯಾಣ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಪ್ಪ ಹೋಗ್ತಾರೆ ಅಂತಂದರೆ ಏನ್ರಿ ಬರಡು ಭೂಮಿಯಲ್ಲಿ ಪ್ರಯಾಣ ಮಾಡಿಕೊಂಡು ಒಂಟೆನ್ ತಗೊಂಡು 10 ಒಂಟೆಗಳನ್ನ ಪ್ರಯಾಣ ಮಾಡ್ತಾರೆ. ನೋಡಿ 10 ಒಂಟೆಗಳ ಬಗ್ಗೆ ಹೋದನ ಆದಿಕಾಂಡ 24:10. ಆದಿಕಾಂಡ
ತರುವಾಯ
24:10.
ಆ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ಟಿದನು.
ನೋಡ್ರ ಏನ್ ಮಾಡ್ತಾನೆ 10 ಒಂಟೆಗಳನ್ನ ತಗೊಂಡು ನಾವು ಅಂತ ಸ್ಥಳಕ್ಕೆ ಏನ್ ಮಾಡ್ತಾನೆ ಬಂದು ಮುಟ್ತಾನೆ. ಇವಾಗ ಇಲ್ಲಿ ಬಂದು ಮುಟ್ಟಿದ ತಕ್ಷಣ ಇವಂಗೆ ಕನ್ಫ್ಯೂಷನ್, ಹೆಂಗಪ್ಪ ಹುಡುಗಿನ ಹುಡ್ಕನ ಇಷ್ಟು ಊರಲ್ಲಿ ಮನೆಗೆ ಹೋಗಿ ಕೇಳಕ್ಕೆ ಆಗ್ತಾ ಯಾವ ಹುಡುಗಿ ಅಂತ ಅಂದ್ಬಿಟ್ಟು. ಅದಕ್ಕೆ ದೇವತ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಯಾವ ಸ್ತ್ರೀ ಏನ್ರಿ ನನ್ನ ಹತ್ರ ಬಂದ್ಬಿಟ್ಟು ನಿನಗೂ ಮತ್ತೆ ನಿನಗೂ ಇರೋಂಥ ಒಂಟೆಗಳಿಗೂ ನೀರು ಕೊಡ್ತೀನಿ ಅಂತಾರೋ ಆ ಸ್ತ್ರೀ ನೀನಾಗಿರಲಿ, ಹಾಂ ಇಸ್ಸಾಕನಿಗೆ ಸರಿಯಾಗಿರೋಂಥ ಜೋಡಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಇನ್ನೇನು ಪ್ರಾರ್ಥನೆ ಮಾಡಿದ ತಲೆ ಎತ್ತಿದ ತಕ್ಷಣ ಕರೆಕ್ಟಾಗಿ ಹತ್ರ ಹುಡುಗಿ ಬರ್ತಾನೆ ನೋಡಿದ್ದೀನಿ. ಆದರೆ ಹೇಳ್ಕೊಟ್ಟಾರೆ ಆದಿಕಾಂಡ 24ನೇ ಅಧ್ಯಾಯ 12-14, ಪ್ರಸನ್ನ ಬದ್ದರು ಓದ್ತೀರಾ? ಆದಿಕಾಂಡ 24ನೇ ಅಧ್ಯಾಯ 12-14.
ನನ್ನ ದಣಿಯಾದ ಅಬ್ರಾಹ್ಮನು, ಅಬ್ರಾಹ್ಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಾಹ್ಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಇಗೋ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ? ಅವಳೇ ನಿನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ. ನನ್ನ
ನೋಡು
ದಣಿಯ ಮೇಲೆ ನಿನ್ನ ದಯವಿದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು ಅಂದನು.
ನೋಡ್ರಾ ಆ ಸ್ತ್ರೀ ಏನಾಗಿರ್ಲಿ ಆ ಕನ್ಯೆ ಆಗಿರ್ಲಿ ಅಂತ ಹಂಗೆ ಎತ್ತಿ ನೋಡಿದ ತಕ್ಷಣ ಕರೆಕ್ಟ್ ಆಗಿನ್ರಿ ರೆಬೆಕಾ ಬರ್ತಾನೆ ನೋಡ್ರಿ ಇದ್ರಿ. ಅದರ ರೆಬೆಕಾ ಬಂದು ಏನು ಮಾಡ್ತಾಳೆ ಓದ ನೋಡಿ ಪುಷ್ಪ ಸಿಸ್ಟರ್ ಓದಿ ಆದಿಕಾಂಡ 24ನೇ ಅಧ್ಯಾಯ ಸಿಸ್ಟರ್ 15 ಮತ್ತು 16 ಸಿಸ್ಟರ್ ಓದ್ತೀರಾ ಪುಷ್ಪ ಸಿಸ್ಟರ್? ಹಾಂ ಲತಾ ಸಿಸ್ಟರ್ ಓದ್ತೀರಾ ಜೆನಿಸಿಸ್ 24:15-16? ಹಾಂ
ಓಕೆ. ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಹಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳ ಮಗನಾದ ಬೆತೂವೇಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು. ಆ ಹುಡುಗಿ ಬಹು ಸುಂದರಿಯಾಗಿಯೂ ಇನ್ನೂ ಮದುವೆಯಿಲ್ಲದ ಕನ್ಯೆಯಾಗಿಯೂ ಇದ್ದಳು. ಆಕೆ ಬುಗ್ಗೆಯ ಬಳಿಗೆ ಇಳಿದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಆ ಸೇವಕನು ಓಡಿ ಬಂದು ಎದುರುಗೊಂಡು, ಅಮ್ಮ, ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿಕೊಳ್ಳಲು ಆಕೆ ಕುಡಿಯಪ್ಪ ಎಂದು ಹೇಳಿ ತತ್ಕ್ಷಣವೇ ಕೊಡವನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು.
ಕಂಟಿನ್ಯೂ ಮಾಡಿ ಹಿಂಗೆ.
ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿ ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಗೆ ಒಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತೊರೆಯಾಗಿ ಹೋದಳು. ಹೀಗೆ ಅವನ ಎಲ್ಲಾ ಒಂಟೆಗಳಿಗೂ ತಂದು ಕೊಟ್ಟಳು. ಅಷ್ಟರಲ್ಲಿ ಆ ಮನುಷ್ಯನು ಏನೂ ಮಾತಾಡದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಾ, ಯಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದನೋ ಇಲ್ಲವೋ ಎಂದು ತಿಳಿಯುವುದಕ್ಕಾಗಿ ಕಾದುಕೊಂಡಿದ್ದನು.
ನೋಡ್ರ ಕಣ್ಣೆತ್ತಿ ನೋಡಿದ ರೆಬೆಕಾ ಬರ್ತಾರೆ ಅಷ್ಟು ಸುಂದರವಾಗಿ ಇಲ್ಲ ಅಂತಂದ್ರೆ ನೀನು ಓಡೋಗಿ ಏನು ಕೇಳ್ತಾನೆ ಹಾಂ ಅವ ಸ್ವಲ್ಪ ಏನು ಮಾಡು ಕುಡಿಯೋದಕ್ಕೆ ನೀರು ಕೊಡು ಅಂತ ತಕ್ಷಣ ಇವಳು ಏನು ಮಾಡ್ತಾಳೆ ಆ ಕೊಡ ಎತ್ಕೊಂಬಿಟ್ಟು ಏನು ಮಾಡ್ತಾರಂತೆ ಕುಡಿಯೋಕೆ ನಿನ್ ಕೊಡ್ತಾರೆ ಕೊಡೋದು ಮಾತ್ರ ಅಲ್ದಿರ ಇವಳೇ ವಾಲಂಟಿಯರ್ಗೆ ಏನು ಹೇಳ್ತಾಳೆ ಅಂದರೆ ತಗೊಳಪ್ಪ ನಿನಗೆ ಮಾತ್ರ ಅಲ್ಲ ನಿನಗಿರೋಂಥ ಎಲ್ಲ ಒಂಟೆಗಳಿಗೆ ಏನು ಮಾಡ್ತೀನಿ ನೀರು ಕೊಡ್ತೀನಿ ಅಂತಂದ್ಬಿಟ್ಟು ಏನು ಮಾಡ್ತಾಳೆ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಲಾ ಹೇಳ್ಬಿಟ್ಟು ಬಿಟ್ಬಿಟ್ಲಾ ಏನು ಮಾಡಿದ್ಲು
ಇಲ್ಲ ಕುಡಿಯಪ್ಪ ಎಂದು ಹೇಳಿ.
ಹಾಂ ಕುಡಿಯಂತ ಅಂತ ಹೇಳಿದ ಮಾತ್ರ ಅಲ್ಲ ರೀ ಕುಡಿಯಂತ ಅಂತ ಹೇಳಿದ ಮೇಲೆ ಓಡೋಗಿ ಕೊಡೋದ್ರಲ್ಲಿ ಏನು ಮಾಡ್ತಾಳೆ ನೀರನ್ನ ಬಗ್ಸಿ 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 ಏನು ಮಾಡ್ತಾಳಂತೆ ನೀರು ಒಂಟೆಗಳಿಗೆ ಕೊಡ್ತಾಳ ಅಂತ ನೋಡ್ತೀರಿ ಏನು ರೀ ಕ್ಯಾರೆಕ್ಟರ್ ಹಾಂ ಯಾರೋ ಸುಂದರವಾಗಿರೋ ಸ್ತ್ರೀಗಳು ಯಾರು ಈ ಥರ ಮಾಡ್ತಾರಾ ಹಾಂ ಅಲ್ವರ ಎಲ್ಲ ಸೋಂಬೇರಿಗಳು ಯಾರು ಕೈ ಹಾಕಲ್ಲ ನೋಡ್ತೀನಿ ಹೆಂಗಿದ್ದಿಲ್ಲ ಬೇಕಾ ನೋಡ್ತೀನಿ ಎಷ್ಟು ಲಕ್ಷಣವಾಗಿದ್ರು ಕುಡಿಯಂತ ನೀರು ಮಾತ್ರ ಹೇಳೋದಲ್ದಿರ ಪ್ರಾಕ್ಟಿಕಲ್ ಆಗಿ ಕೊಟ್ಟಾರ ನೋಡ್ರಿ ಅಂತೀನಿ ಅಲ್ವರ ಏನ್ರಿ ಒಂದ್ ಒಂಟೆ ಎಷ್ಟು ಕುಡಿತಾರೆ ಗೊತ್ತಾ ನೀರು ಒಂದ್ ಒಂಟೆ ಎಷ್ಟು ಕುಡಿಬೋದು ಅಂದಾಜಾಗಿ ನೀರು ಫಸ್ಟ್ ಆಫ್ ಆಲ್ ನೀರು ಕುಡಿಯೋದು ರೇರು ಅದು ಕುಡಿಯಕ್ಕೆ ಶುರು ಮಾಡಿದ್ರೆ ಒಂದ್ ಒಂಟೆ ಎಷ್ಟು ಕುಡಿತದೆ ಹಾ 50 ಒಂದೇನು ಬಿನ್ಗೆ ಕುಡಿಬೋದು ರೀ ಅಲ್ವರ ಹಂಗಾರೆ 10 ಒಂಟೆಗಳಂದ್ರೆ ಎಷ್ಟು ಕುಡಿದಿರ್ಬೋದು ಒಂದ್ ಒಂಟೆ 50 ಕೊಡ ಅಂತಂದ್ರೆ 10 ಒಂಟೆ ಎಷ್ಟು ಕುಡಿಬೋದು ಐನೂರು ಐನೂರು ಕೊಡಗಳನ್ನ ತೆಗೆದು ನೀರು ಸೇದು ಕೊಟ್ಟವಳು ಅನ್ನೋ ರೆಬೆಕಾ ಹೆಂಗಿರ್ಬೇಕು ರೀ ಕ್ಯಾರೆಕ್ಟರ್ ಅಲ್ವರ ಯೋಚನೆ ಮಾಡ್ರಿ ಒಂದು ಸುಂದರವಾಗಿರೋ ಸ್ತ್ರೀ ಯಾರು ಮಾಡ್ತಾನೆ ರೀ ಈ ಥರ ಯೋಚನೆ ಮಾಡ್ರಿ ಈ ಕಾಲದಲ್ಲಿ ಸುಂದರವಾಗಿರೋ ಸ್ತ್ರೀ ಹೆಂಗಿರ್ತಾರೆ ಅಂತಾರೆ ಏನು ಅದು ಮುಟ್ಟಲ್ಲ ಇದು ಮುಟ್ಟಲ್ಲ ಅಯ್ಯೋ ನೋ ಡೋಂಟ್ ಟಚ್ ನೋ ನೋ ಅನ್ಕೊಂಡು ಅಲ್ವರ ಏನ್ರಿ ತುಂಬ ಹೆಂಗೆಲ್ಲ ಇರ್ತಾರೆ ಅಲ್ವರ ಹಾಕಂದ್ರೆ ರೆಬೆಕ್ಕ ಹೆಂಗೈತೆ ನೋಡಿದ್ರೆ, ಈ ಕಾಲ ರೆಬೆಕ್ಕ ಹೆಂಗ ಅವ್ರ ಎಲ್ಲ, ಈ ಕಾಲ ರೆಬೆಕ್ಕಲ್ಲಿ ಯಾರೂ ಇಲ್ಲ, ಎಲ್ಲ ಡೆಬೆಕ್ಕಗಳು. ಆ ಕಾಲ ರೆಬೆಕ್ಕ ಹೆಂಗೈತೆ ನೋಡಿದ್ರೆ, ಏನು ಭಯ ಭಕ್ತಿ ನೋಡಿರ್ತೀರಿ ಏನು ರೀ, ಹೇಳಿದ ತಕ್ಷಣ ಕಟ್ಟ ಟಕ್ ಅಂತ ಟಕ 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 ಅಂತ ಮಾಡ್ತಾರೆ ನೋಡಿರ್ತೀನಿ. ಅಂದ್ರೆ ಎಲಿಯ ಸರಿ ಏನಾಗ್ಬಿಟ್ರು, ಅಯ್ಯೋ ಏನಪ್ಪ ಈ ಥರ ಹಸ್ರಿ ನಾನು ಯಾವತ್ತೂ ನೋಡಿಲ್ವಲ್ಲ ಅಂತಬಿಟ್ಟು ಸುಸ್ತಾಗ್ಬಿಟ್ರೆ ನೋಡ್ತೀನಿ, ಏನು ಖುಷಿ ಆಗ್ಬಿಟ್ರೆ ಅಂತೀನಿ. ದೇವ್ರು ನನ್ನ ಪ್ರಾಣ ಏನು ಮಾಡವ್ರೆ ಆಶೀರ್ವದಿಸ್ತಾರೆ ಅಂದ್ಬಿಟ್ಟು ಅದಕ್ಕೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ಗೊತ್ತಾ, ರೆಬೆಕ್ಕಾಗಿ ಎತ್ಬಿಟ್ಟು ಏನು ಮಾಡ್ತಾರೆ, ಗಿಫ್ಟ್ಗಳನ್ನ ಕೊಡ್ತಾರೆ. ಅದರ ಏನು ಗಿಫ್ಟ್ ಕೊಡ್ತಾರೆ ಓದ ನೋಡಿದ್ದೀನಿ, ಆದಿಕಾಂಡ 24ನೇ ಅಧ್ಯಾಯ 22ನೇ ವಾಕ್ಯ ಓದಿ. ಹ್ಞೂ ಎಲ್ಲಿ ಸರೋಜಷ್ಟರು ಓದಿ.
ಒಂಟೆಗಳು ಕೂಡಿದ ನಂತರ
ಹ್ಮ್
ಅವನು ಆಕೆಯ ಮೂಗಿಗೆ ಅರ್ಧ ತೊಲೆಯ ತೂಕವುಳ್ಳ ಒಂದು ಚಿನ್ನದ ಮೂಗುತಿಯನ್ನು, ಆಕೆಯ ಕೈ ಕೆಳಗೆ 10 ತೊಲೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನು ಇಟ್ಟು,
ಹ್ಮ್
ನೀನು ಯಾರ ಮಗಳು? ದಯವಿಟ್ಟು ನನಗೆ ಹೇಳು, ನಿನ್ನ
ಹ್ಮ್
ತಂದೆಯ ಮನೆಯಲ್ಲಿ ನಾನು ಇಳುಕೊಳ್ಳುವುದಕ್ಕೆ ಸ್ಥಳವಿದೆಯೋ
ನೋಡ್ರ
ಎಂದು ಕೇಳಲು,
ಏನ್ ಕೊಡ್ತಾರಂತೆ ಅವನಿಗೆ, ಓಲೆ ಮತ್ತೆ ಕಡೆಗಳು ಬಳೆ ಏನ್ ಮಾಡ್ತಾರಂತೆ ಕೊಡ್ತಾರೆ. ಆಮೇಲೆ ಏನ್ ಕೊಡ್ತಾರೆ, 53ನೇ ವಾಕ್ಯ ಇಷ್ಟ 53. ಹಾ ಹ್ಮ್
ಆಮೇಲೆ ತಾನು ತಂದಿದ್ದ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತ್ರಗಳನ್ನು ತೆಗೆದು ರೆಬೆಕ್ಕಳಿಗೆ ಕೊಟ್ಟನು. ಆಕೆಯ ಅಣ್ಣನಿಗೂ ತಾಯಿಗೂ ಸಹ ಬೆಲೆಯುಳ್ಳ ಉಡುಗೊರೆಯನ್ನು ಕೊಟ್ಟನು.
ನೋಡ್ರ
ಬಳಿಕ ಅವನ ಸಂಗಡ ಬಂದ ಮನುಷ್ಯರು ಊಟ ಉಪಚಾರಗಳನ್ನು
ನೋಡ್ರ
ಇರಿಸಿದರು.
ಏನ್ ಕೊಡ್ತಾರಂತೆ ವಸ್ತ್ರಗಳು ಏನ್ ಮಾಡ್ತಾರಂತೆ ಅಲ್ಲಿ ಕೊಡ್ತಾರಂತೆ ಅಲ್ವರ. ಸರಿ,
ವಸ್ತ್ರ
ಆಮೇಲೆ ರಬೇಕಾ ಕೇಳ್ತಾರೆ, ಏನಮ್ಮ ನೀನು ಹೋಗ್ತೀಯ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬೇಕು. ರಬೇಕಾ ಏನು ಹೇಳ್ತಾಳೆ, ಹಾ ಓದಿರ್ತೀನಿ 58ನೇ ವಾಕ್ಯ 58. ಹಾಂ ಪುಟೇಮ್ ಎಷ್ಟು ಓದಿ, 58. ಹ್ಮ್
ಅವರು ರೆಬೆಕ್ಕಳನ್ನು ಕರೆದು ಆಕೆಗೆ, ಆ ಮನುಷ್ಯನ ಸಂಗಡ ಹೋಗುವೆಯಾ ಎಂದು ಕೇಳಿದರು. ಅದಕ್ಕೆ ಆಕೆಯು, ನಾನು ಹೋಗುತ್ತೇನೆ ಸಾರಿ
ಅಂದಳು ನೋಡ್ರ
ಅಂದಳು.
ಹೋಗಿತ್ತೇನೆ ಅಂತ ಅಂದಳು ಅಂತೆ ಅಲ್ವರ. ಹೋಯ್ತೀನಿ ಅಂತ ಹೇಳಿದ್ರೆ ಕೇಳಿದ್ಲ, ಅವನು ಎಷ್ಟಿಟ್ಟವನೇ ದುಡ್ಡು, ಏನು ಓದ್ತವನೇ, ಇಂಜಿನಿಯರ ಡಾಕ್ಟ್ರ ಗೌರ್ಮೆಂಟ್ ಕೆಲಸ ಆಯ್ತಾ, ಅವ್ರ ಅಪ್ಪ ಇಷ್ಟು ಆಸ್ತಿ ಇಟ್ಟವರಾ, ಅಲ್ಲಿ ಸಂಪತ್ತು ಇಟ್ಟವರ, ಈ ಸೈಟ್ ಐತಾ ಆ ಸೈಟ್ ಐತಾ ಕೇಳ್ತಾರ ಏನ್ರಿ. ಹಾ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ಏನೂ ಕೇಳಲಿಲ್ಲ ರೀ, ಹೋಗ್ತ್ಯಾ ಅಂತ ಹೇಳಿದ ತಕ್ಷಣ ಹೋಯ್ತೀನಿ ಅಂತ ಹೇಳಂತ ರೆಡಿ ಆದ್ರು ಅಂತಾರೆ. ಈ ಮೈಕಲ್ ಹೆಣ್ಮಕ್ಳಿಗೆ ಹೋರೆ, ಅಯ್ಯೋ ಹುಡುಗ ಹೆಂಗಿದ್ದಾನೆ ಏನ ನೋಡಿಲ್ವಲ್ಲ, ಆ ಹುಡುಗ ಏನು ಮಾಡ್ತಾಯಿದ್ದಾನೆ, ಆ ಹುಡುಗ ಎಷ್ಟು ದುಡ್ಡಿಟ್ಟವನೆ, ಅವ್ನು ಏನು ಕೆಲಸ ಮಾಡ್ತಾವನೆ, ಹಂಗೆ ಕೊಟ್ಬಿಡೋಕ್ಕಾಗ್ತದಾ, ಅಯ್ಯೋ ನನ್ನ ಮಗನ ಇಷ್ಟು ಕಷ್ಟಪಟ್ಟು ಸಾಕಿದ್ದೀನಿ, ಮಗನ ಇಷ್ಟು ಕಷ್ಟಪಟ್ಟು ಸಾಕಿದ್ದೀನಿ, ಹಾಲು ಜೇನ ಕೈ ತೊಳೆದಿದ್ದೀನಿ, ತುಪ್ಪ ಕೈ ತೊಳೆದಿದ್ದೀನಿ, ಎಲ್ಲ ಇದೆಲ್ಲ ಡೈಲಾಗ್ಗಳು ಅದರ ಏನ್ರೀ ಹೇಳಿ ಕೇಳ್ತಾರ. ಹೇಳಿದ ತಕ್ಷಣ ಏನಾದಂತೆ ಒಬ್ಬಿಡಿ ಅನ್ಸ್ ನೋಡ್ತಿದ್ದೀನಿ, ಹೋಗೋದಿಕ್ಕೆ ರೆಡಿ ಅದಂತ್ರಿ. ಅದಕ್ಕೆ ರೆಬೆಕಾ ಬರ್ತಾಳೆ, ಯಾರ ನೋಡಕ್ ಬರ್ತಾಳೆ, ಇಸಾಕನ ನೋಡಕ್ ಬರ್ತಾಳೆ. ಹೆಂಗ್ ಬಂದ್ರು, ಅರಣ್ಯದಲ್ಲಿ ಅಡವಿಯಲ್ಲಿ ಬಂದಿದ್ದ ಕರೆಕ್ಟಾ ಏನ್ರಿ, ಬರಡು ಭೂಮಿ ಅದರ, ಬರಡು ಭೂಮಿ ಮೇಲೆ ಯಾರ ಮೇಲೆ ಕೂತ್ಕೊ ಬಂದಿದ್ದ ರೆಬೆಕಾ,
ಒಂಟೆ ಮೇಲೆ
ಒಂಟೆ ಮೇಲೆ. ಯೋಚನೆ ಮಾಡಿದ್ದೀನಿ, ಯಾರ ಒಂಟೆ ಮೇಲೆ ಕೂತಿದ್ದೀರಾ, ಹಾ ಒಂಟೆ ಮೇಲೆ ಯಾರು ಕೂತಿದ್ದೀರಾ ಇಲ್ವಾ,
ಇಲ್ಲ
ಇಲ್ಲ ಅಲ್ವರ. ಹೋಗಿ
ಇಲ್ಲ
ಅಂತೀನಿ ಮಂಗ್ಳೂರ್ಗೆ ಹೋದ್ರೆ ಬೀಚಲ್ಲಿ ಒಂಟೆ ಸಿಗ್ತದೆ, ಒಂಟೆ ಮೇಲೆ ಕೂತ್ಕೊಳ್ಳಿ ಅಂತೀನಿ. ಹೆಂಗಿದ್ರು ಗೊತ್ತಾ, ಒಂಟೆ ಹೋಗೋದು ಕುದುರೆ ಮೇಲೆ ಕೂತಿದ್ದೀರಾ, ಕುದುರೆ ಆನೆ ಮೇಲೆ ಯಾರು ಕೂತಿದ್ದೀರಾ,
ಇಲ್ಲ ಇಲ್ಲ
ಯಾರು ಗೊತ್ತಿಲ್ಲ. ಅಲ್ಲ ಹೋಗ್ಬೇಕು ಮಕ್ಳ ಜೊತೆ ಪಾರ್ಕಿಗೆ ಹೋದ್ರೆ ಇವೆಲ್ಲ ಗೊತ್ತಾಯ್ತದೆ ನೋಡಿರ್ತೀನಿ. ಹೆಂಗೆ ಒಂಟೆ ಮೇಲೆ ಕೂತ ಹೆಂಗಿತ್ತು ಗೊತ್ತಾ, ಹಿಂಗೆ ತಕ್ಕರು ಹಿಂಗೆ. ಹಾ ನಮಗೊಂದು 4 ಸತಿ ಹಿಂಗೆ ತಕ್ಕರೆ, ಅಯ್ಯೋ ಅಪ್ಪ ಇಳಿಸ್ಬಿಡಪ್ಪ ನನ್ನ ಬೆನ್ ಮೂಳೆಲ್ಲ ಮುರಿದೋಯ್ತೀನಿ ಅಂತಿದ್ರೆ. ರೆಬೆಕಾ ಹೆಚ್ಚು ಕಮ್ಮಿ 2,000 ಕಿಲೋಮೀಟರ್ ಕವರ್ ಮಾಡೋಲ್ಲ, 8,000 ಕಿಲೋಮೀಟ್ರು, 2,000 ಕಿಲೋಮೀಟ್ರು 10 ಒಂಟೆಗಳಲ್ಲಿ ಈ ಬರಡು ಭೂಮಿಲಿ ಬಂದು ನೋಡಿದ್ರೆ ಏನು ರಿಸ್ಕ್ ತೊಗೊಂಡು ನೋಡೋದು ನೋಡ್ರ, ಯಾರು ನೋಡೋಕ್ಕೆ ಇಸಾಕನ ನೋಡೋಕ್ಕೆ, ಯಾಕಂದ್ರೆ ಅಷ್ಟೊಂದು ಏನಾಗಿತ್ತಂದಲ್ಲಿ ಅವಳಿಗೆ ಇಸಾಕನ ಮೇಲೆ ಪ್ರೀತಿ ಇತ್ತು ಅಂತ ಹೇಳ್ತಾರೆ. ಕರೆಕ್ಟಾಗಿ ಮನೆ ಹತ್ರ ಬರ್ತಾಳೆ, ಬಂದ ತಕ್ಷಣ ದೂರದಲ್ಲಿ ನೋಡ್ತಾಳೆ ಇಸಾಕ ನೋಡ್ತಾರೆ, ಯಾರು ಅಂತ ಕೇಳಿದ ತಕ್ಷಣ ಆತನೇ ನಿನ್ನ ಒಡೆಯನು ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಟಕ್ ಅಂತ ಏನು ಮಾಡ್ತಾಳೆ, ಮುಸ್ಕುವ ಹಾಕೊಂತಾಳೆ, ಇಬ್ಬರಿಗೂ ಮದುವೆ ಆಗ್ತದೆ ನೋಡಿ. ಓದನ ಆದಿಕಾಂಡ 24ನೇ ಅಧ್ಯಾಯ 63ರಿಂದ 65, ಜೆನಿಸಿಸ್ 24 ಚಾಪ್ಟರ್ 63ರಿಂದ 65. ಜೋಯಲ್ ಬದರ್ ಓದ್ತೀರಾ?
ಓದ್ತೀನಿ. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರುವುದನ್ನು ಕಂಡನು. ರೆಬೆಕ್ಕಳು ಕಣ್ಣೆತ್ತಿ ಇಸಾಕನನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿಯೆಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು.
ಕಂಟಿನ್ಯೂ ಮಾಡಿ.
ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಇಸಾಕನಿಗೆ ತಿಳಿಸಿದ ನಂತರ ಇಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು.
ಇಬ್ಬರಿಗೂ ಮದುವೆ ಆಯಿತು. ದೇರ್ ಎಂಡ್ಸ್ ದ ಚಾಪ್ಟರ್. ಸರಿ, ಇವಾಗ ನಾವೇನು ಮಾಡಿದ್ರೆ, ಅವಾಗ ಒಂದು ಪಾಠ ಓದೋದು ಏನು, ಅಬ್ರಾಹ್ಮ ಅಂದರೆ ಯಾರಿಗೆ ಛಾಯೆ? ಅಬ್ರಾಹ್ಮ ಅಂದ್ರೆ ಯಾರಿಗೆ ಛಾಯೆ?
ತಂದೆಯಾದ ದೇವರಿಗೆ.
ವೆರಿ ಗುಡ್. ಅದರ ಅಬ್ರಾಹ್ಮ ಅಂದರೆ ತಂದೆಯ ದೇವ್ರಿಗೆ ಏನ್ರಿ ಛಾಯೆ? ಇಸಾಕ್ ಅಂದ್ರೆ ಯಾರಿಗೆ ಛಾಯೆ?
ಯೇಸು
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 ಕ್ರಿಸ್ತ. ವೆರಿ ಗುಡ್,
ಕ್ರಿಸ್ತ.
ಯೇಸು ಕ್ರಿಸ್ತ. ಸರಿ, ಇಸಾಕ್ ಅಂದ್ರೆ ಯೇಸು ಕ್ರಿಸ್ತು ಅಂತಂದ್ರೆ, ಇಸಾಕನ ಹೆಂಡತಿ ಆಗಿರೋಂಥ ರೆಬೆಕಾ ಯಾರಿಗೆ ಛಾಯೆ ಆಗಿರ್ಬೇಕಂಗಾರೆ?
ಮರಿಯಾಳೆ
ಮರಿಯಾಳಿ
ಮರಿಯಾಳ್ಗ? ನೀವು ಯಾರಿಗೆ
ಯಸ್
ಸಂಬಂಧ ಕಟ್ಬಿಡ್ತೀರಪ್ಪ, ಇರಪ್ಪ ಥಿಂಕ್ ಮಾಡಪ್ಪ, ಇನ್ನೊಂದು ಪ್ರಶ್ನೆ ಕೇಳ್ತೀನಿರಪ್ಪ. ಅಯ್ಯೋ, ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಯ್ಯೋ, ನೀವು ಈ ಥರ ಅರ್ಥ ಮಾಡ್ಕೋತೀರ, ನನ್ನ ಲೈಫಲ್ಲಿ ಏನು ಅನಿಸಿರಲಿಲ್ಲ. ಇಸಾಕ್ ಅಂದ್ರೆ ಕ್ರಿಸ್ತನು. ಒಂದು ನಿಮಿಷ ತಾಳ್ಮೆ, ನನ್ನ ಪ್ರಶ್ನೆ ಕೇಳ್ಕೊಳ್ಳಿ. ಇಸಾಕ್ ಅಂದ್ರೆ ಕ್ರಿಸ್ತನು, ಕರೆಕ್ಟಾ?
ಮದಲ್ಲ
ಇಸಾಕಿನ ಹೆಂಡತಿ ಯಾರೋ ರೆಬೆಕಾ, ಕರೆಕ್ಟಾ? ಅಂದ್ರೆ ಯೇಸು ಕ್ರಿಸ್ತನಿಗೆ ಮೊದಲು ಗೀತಿ ಇರ್ಬೇಕಲ್ಲ, ಯಾರದು?
ಸಭೆ
ಸಭೆ
ಏನಪ್ಪ, ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಚೇಂಜ್ ಮಾಡ್ಬಿಡ್ತೀರಾ, ಯಾರ್ಯಾರಿಗೋ ಸಂಬಂಧ ಕಟ್ಬಿಡ್ತೀರಾ, ಏನ್ ಮಾಡೋಣ ನಿಮ್ಗೆ? ಇರಿ, ಒಂದು ಕತೆ ಹೇಳ್ತೀನಿ ಕೇಳ್ರಿ. ಇರಿ ಇರಿ ಇರಿ, ನೀವೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿರಿ ಅಂತ ಕೇಳ್ತೀನಿ. ಒಂದು ನಿಮಿಷ ಪ್ರಶ್ನೆ ಮಾಡೋಣ, ಪರೀಕ್ಷೆ ಮಾಡೋಣ. ಸರಿ, ಇವಾಗ ಒಂದು ಏನ್ರಿ, ನಾನು ಏನು ಹೇಳೋದು, ಸತ್ಯವೇದನ ಹಿಂಗೆ ಅರ್ಥ ಮಾಡ್ಕೊಡೋದಂತ ಎಷ್ಟು ಅಲರ್ಟ್ ಆಗಿರ್ಬೇಕು ಅಂತ ಒಂದು ಪ್ರಶ್ನೆ ಕೇಳ್ತೀನಿ ಕೇಳ್ರಿ. ನೋಡಿ, ಒಂದು ತುಂಬ ಒಂದು ಕತೆ ಜೋಕ್, ಹಾಂ, ಸುಮ್ಮನೆ ತಮಾಷೆಗೆ, ಔಟ್ ಆಫ್ ದ ಸ್ಕ್ರಿಪ್ಚರ್ಸ್, ಅದೇ ನಿಮಗೆ ಏನ್ರಿ, ನಿಮ್ಗೆ ಪ್ರಯೋಜನ ಆಗ್ತಾರೆ. ಒಂದು ಊರಲ್ಲಿ ಏನಿತ್ತಂತೆ, ಒಂದು ಸ್ಕೂಲ್ ಇತ್ತಂತೆ. ಅದು ಕ್ರಿಶ್ಚಿಯನ್ ಸಂಸ್ಥೆಯಿಂದ ನಡೆಸಿದ ಸ್ಕೂಲ್ ಅಂತೆ. ಅದರ ಅದು ಏನು ಮಾಡ್ತಂತೆ, ಎಲ್ಲ ಕ್ರಿಶ್ಚಿಯನ್ ಟೀಚರ್ಗಳು, ನನ್ಗಳು ಪಾಠ ಹೇಳ್ಕೊಡ್ತಾ ಇದ್ರಂತೆ. ಅದರ ಒಂದಿನ ಸಡನ್ ಆಗಿ ಏನಾಯಿತು ಅಂತಂದರೆ, ಬಿಷಪ್ ಬರ್ತೀರಿ ಅಂತಂದ್ರೆ, ಬಿಷಪ್ ಬಂದ್ಬಿಟ್ಟು ಎಲ್ಲ ಪರೀಕ್ಷೆ ಮಾಡ್ತಾರೆ ನಾಳೆ, ಮಕ್ಕಳಿಗೆಲ್ಲ ಚೆನ್ನಾಗಿ ಬೆಳೆಸಿರಲ್ಲೋ, ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಪರೀಕ್ಷೆಗಳಲ್ಲಿ ಮಕ್ಕಳುಗಳು ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೆ ಇವ್ರು ಟೀಚರ್ಗಳು ಏನು ಮಾಡ್ತಾರೆ, ಅಯ್ಯೋ ನಾಳೆ ಬಿಷಪ್ ಬರ್ತಾರೆ, ಬಿಷಪ್ ಗಿಡ ಪ್ರಶ್ನೆಗಳಿಗೆ ಏನು ಮಾಡ್ಬೇಕು, ನೀವೆಲ್ಲ ಕರೆಕ್ಟಾಗಿ ಏನು ಮಾಡ್ಬೇಕು, ನೀವು ಉತ್ತರ ಕೊಡಬೇಕು, ನಿಮ್ಗೆ ಉತ್ತರ ಕೊಟ್ಟಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ, ನನ್ನ ಕಡೆ ನೋಡಿ, ನಾನೇನು ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ತೀನಿ, ಹಂಗೆ ಉತ್ತರ ಕೊಟ್ಬಿಡಿ ಅಂತ ಟೀಚರ್ ಹೇಳ್ಕೊಟ್ರು. ಸರಿ, ಆಯ್ತು ಅಂತಂದ್ಬಿಟ್ಟು ಆಯ್ತಂತೆ. ನೆಕ್ಸ್ಟ್ ದಿನ ಬಿಷಪ್ ಬಂದ್ರಂತೆ, ಬಿಷಪ್ ಎಲ್ಲ ನೋಡಿದಂತೆ, ಹೆಂಗಿದ್ದಾರೆ ಎಲ್ಲ ಮಕ್ಕಳುಗಳು, ಚೆನ್ನಾಗಿದ್ದಾರಾ? ಓಕೆ, ಗುಡ್. ಸರಿ, ಇವಾಗ ಮಕ್ಕಳುಗಳು ಬೆಳೆದವರ ಇಲ್ಲ ಅಂತ ಪರೀಕ್ಷೆ ಮಾಡೋಕ್ಕೆ ಏನು ಮಾಡಿದಂತೆ, ಬಿಷಪ್ ಒಂದು ಪ್ರಶ್ನೆ ಕೇಳಿದ್ರಂತೆ. ಏನಪ್ಪ ಪ್ರಶ್ನೆ ಕೇಳಿದ್ರು ಅಂತಂದರೆ, ಏನ್ರಿ ಏನು ಪ್ರಶ್ನೆ ಕೇಳಿದ್ರು ಅಂತಂದರೆ, ಎರಿಕೋ ಗೋಡೆ ಬೀಳ್ಸಿದ ಯಾರು ಅಂತ ಪ್ರಶ್ನೆ ಕೇಳಿದ್ರಂತೆ. ಏನ್ರಿ ಏನು ಕೇಳಿದ್ರು ಪ್ರಶ್ನೆ? ಎರಿಕೋ ಗೋಡೆ ಏನು ಮಾಡಿದ್ರಂತೆ, ಯಾರು ಬೀಳ್ಸಿದ್ದು ಅಂತ ಪ್ರಶ್ನೆ ಕೇಳಿದ್ರಂತೆ. ಹಿಂಗೆ ಕೇಳಿದ ತಕ್ಷಣ ಟೀಚರ್ಗೆ ಗಾಬರಿ ಆಗೋಯ್ತಂತೆ, ಟೆನ್ಷನ್ ಆಗೋಯ್ತಂತೆ. ಏನ್ರಿ ಟೀಚರ್ ಏನಾಗ್ಬಿಟ್ರು, ಟೆನ್ಷನ್ ಆಗ್ಬಿಟ್ರು. ಅವ್ರು ಏನು ಮಾಡ್ರು, ಮಕ್ಕಳು ಏನೆಲ್ಲ ತಪ್ಪು ಉತ್ತರ ಕೊಟ್ಬಿಡ್ತಾರೋ ಅಂತಂದ್ಬಿಟ್ಟು ದಿಢೀರಂತೆ ಇವಮ್ಮ ಏನ್ಬಿಡ್ತು ಅಂತಂದ್ರೆ, ಹಾಂ ಏನ್ರಿ, ಅಯ್ಯಯ್ಯೋ ಸರ್, ನಮ್ಮ ಮಕ್ಕಳು ಆ ಥರ ಅಲ್ಲ ಸರ್, ನಮ್ಮ ಮಕ್ಕಳು ಯಾವ ಗೋಡೆನೂ ಬೀಳ್ಸಿಲ್ಲ ಸರ್ ಅಂದ್ಬಿಡ್ತು. ಇವ ದೀವ್ ಹೇಳ್ರಿ, ಎರಿಕೋ ಗೋಡೆನ ಬೀಳ್ಸಿದ ಯಾರು
ದೇವರು ಸರ್
ಅಲ್ವರಾ? ನೋಡ್ರಿ, ಈ ಎರಿಕೋ ಗೋಡೆನೆ ಬೈಬಲೇ ಓದಿಲ್ಲ ಅವಮ್ಮ ಟೀಚರು. ಹಾಂ, ಕೇಳಂಥದ್ದು ಹೆಂಗೆ ಕೇಳ್ಕೊಂಡಿದ್ದೆ ವಾಕ್ಯ, ಉತ್ತರ ಕೊಡೋದು ಹೆಂಗೆ ಉತ್ತರ ಕೊಡ್ತಾ ಇತ್ತು ನೋಡ್ರಿ ಇತ್ತೀನಿ ಅಲ್ವರ. ಅದಕ್ಕೆ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಬೇಕು, ನಿಧಾನವಾಗಿ ಗಮನಿಸಿ ಸತ್ಯವೇದ ಪ್ರಕಾರ ಮಾಡ್ತಾರೆ, ಉತ್ತರ ನಾ ಕೊಡಬೇಕು ಅಲ್ವರ, ಅರ್ಥ ಮಾಡ್ಕೊಳ್ರಿ ಅಲ್ವರ. ಇಸಾಕ್ ಅಂದ್ರೆ ಯೇಸು ಕ್ರಿಸ್ತ ಅಂದ್ರೆ, ಇಸಾಕ್ ಹೆಂಡತಿ ಅಂದ್ರೆ ಏನು, ರಮ್ಮಂಗೆ ಸಂಬಂಧ ಕಟ್ಸೋದು ಯಾರಪ್ಪ ಅಂದ್ರೆ, ರೆಬೆಕಾ ಆದ್ರೆ ಯಾರಿಗೆ ಛಾಯೆ? ಯಾರಿಗೆ ಛಾಯೆ? ಸಭೆಗೆ ಛಾಯೆ. ಹಾ, ಸಭೆ ಅಂದ್ರೆ ಯಾರು? ಹ್ಞೂ, ಮತ್ತೆ ವೆರಿ ಗುಡ್, ಧೈರ್ಯವಾಗಿ ಹೇಳ್ರಿ. ಹಾ, ಏನಪ್ಪ ಮಿಗ್ದವರೆಲ್ಲ ಸೈಲೆಂಟ್ ಆಗವ್ರೆ, ನಮ್ಗೋದ್ ಸಂಬಂಧ ಇಲ್ಲ ಅಂತದ? ಯಾರು ಸಭೆ ಅಂದ್ರೆ? ಹ್ಞೂ, ಮತ್ತೆ ಜೋರಾಗಿ ಹೇಳ್ರಿ, ಬಾಯ್ಬಿಟ್ಟೆ. ನಾವೇ ಸಭೆ ಅಲ್ವರ. ಹಂಗ್ರೆ ರೆಬೆಕಾ ಅಂದ್ರೆ ಯಾರಿಗೆ ಛಾಯೆ? ನಮಗೇನ್ರಿ ಛಾಯೆ ಅಲ್ವರ. ಹಂಗ್ರೆ ಎಲೀಯೇಸರ್ ಅಂದ್ರೆ ಯಾರು ಅಂತ ನೋಡೋದಾದ್ರೆ, ಪವಿತ್ರಾತ್ಮಗೇನ್ರಿ ಛಾಯೆ ಅಲ್ವರ. ಯಾಕೆ ಅಬ್ರಾಹಮ್ ಎಲೀಯೇಸರ್ ಕಳಿಸ್ಬಿಟ್ಟು ಏನ್ ಮಾಡಿದ್ರು, ರೆಬೆಕಾ ಕರ್ಕೊಂಡ್ ಬಂದ್ರು. ದೇವರು ಯೇಸು ಕ್ರಿಸ್ತು ಹೋಗಿದ್ಮೇಲೆ, ಪರಲೋಕಕ್ಕೆ ಹೋಗಿದ್ಮೇಲೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮ ಮುಖಾಂತರ ಏನ್ ಮಾಡ್ತಾರೆ, ದೇವ್ರ ಲೋಕದಲ್ಲಿ ಸಭೆ ಏನ್ ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾವ್ರೆ ಎಲ್ಲಿ ದೇವ್ರ ಹತ್ರಕ್ಕೆ ಕರ್ಕೊಂಡ್ ಬರೋದಿಕ್ಕೆ. ಕರೆಕ್ಟ್ ಹೌದಾ ಇಲ್ವಾ? ಇವಾಗ ಆಯ್ಕೆ ಎಲ್ಲಿ ಮಾಡಿದ್ದು? ಇವಾಗ ಇಬ್ರಿಗೂ ಲಗ್ನ ಆಗ್ತದೆ, ಈ ಸ್ತ್ರೀನ ಎಲ್ಲಿ ಆಯ್ಕೆ ಮಾಡಿದ್ದು? ಏನ್ ಹೇಳ್ತಾರೆ, ನನ್ನ ಮನೆಯಿಂದ ಬೇಡ. ಏನ್ರಿ ಸಾರಿ, ಇಲ್ಲಿ ಇಲ್ಲಿರೋ ಸ್ಥಳದಿಂದ ಬೇಡ, ನನ್ನ ಮನೆಯಿಂದ ಹೋಗ್ಬಿಡಿ ನೀವು ಕರ್ಕೊಂಬಂದಿದ್ರೆ. ಅಂದ್ರೆ ದೇವರು ಪರಲೋಕದಿಂದ ಬೇಡ, ಪರಲೋಕದಲ್ಲಿ ಎಷ್ಟೋ ಜನ ದೂತರುಗಳಿದ್ದಾರೆ ಅಲ್ದರ, ಏನ್ರಿ ಅವ್ರು ಬೇಡ, ಅವರು ಪರಿಶುದ್ಧ ದೂತರು ಬೇಡ, ಎಲ್ಲೋಗಿ ಭೂಮಿಗೆ ಹೋಗಿ, ಭೂಮಿಯಲ್ಲಿ ಜನಗಳಿದ್ದಾರೆ, ಪಾಪಿಗಳಿದ್ದಾರೆ, ಆ ಪಾಪಿಗಳ ನಡುವೆ ಇರೋಂಥ ಒಳ್ಳೆ ಸುಂದರವಾಗಿರೋ ಸ್ತ್ರೀ ಏನ್ ಮಾಡಿ ನೀವು, ನನ್ನ ಮಗನ್ಗೆ ಮೊದಲ ಗೀತೆಯಾಗಿ ಮಾಡಿ ನೀವು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಕರೆಕ್ಟಾ? ಹಂಗ್ರೆ ಯೇಸು ಕ್ರಿಸ್ತು ತನ್ನ ದೇವರು ಯೇಸು ಕ್ರಿಸ್ತನ ಮೊದಲ ಗೀತಿನ ಸಭೆನೆಲ್ಲ ಆಯ್ಕೆ ಮಾಡ್ತಾರೆ, ಪರಲೋಕದಲ್ಲಿ ಆಯ್ಕೆ ಮಾಡ್ತಾರೆ, ಪರಲೋಕದ ದೂತರುಗಳ ಜೊತೆಗೆ ಆಯ್ಕೆ ಮಾಡ್ತಾವರ
ಭೂಲೋಕದಲ್ಲಿ
ಅಂದ್ರೆ. ಯಾಕೆ ಪರಲೋಕದ ದೂತರುಗಳು ಏನ್ರಿ ಏನಾಗಿಲ್ಲ ದೇವ್ರಿಗೆ ವಿಧೇಯನಾಗಿ ಇದರ ಇಲ್ವಾ?
ಇಲ್ಲ ಸರ್.
ಇಲ್ಲ, ದೇವರು ಪರಿಶುದ್ಧ ದೂತರ ನಂಬಿಕೆ ಇರಲ್ಲ ಗೊತ್ತಾ, ಬೈಬಲ್ ವಾಕ್ಯ ಇದೆ. ದೇವರು ಅವ್ರು ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಡ್ತಾರೆ, ನಾವು ಎಷ್ಟು ವಿಧೇಯರಾಗಿದ್ದೀವಿ ದೇವ್ರಿಗೆ ನೋಡೋಣ ನಾನು ಪಾಠದಲ್ಲಿ. ಆದ್ರೆ ಅವ್ರನ್ನ ಕರ್ಕೊಂಬಾ ಅಂತ ಹೇಳ್ತಾರೆ, ಪವಿತ್ರ ಆತ್ಮನ ಕಳಿಸ್ಬಿಟ್ಟು ಇಬ್ರಿಗೂ ಲಗ್ನ ಆಗ್ತಾರೆ ನೋಡಿರ್ತೀನಿ. ಓದ್ತಾನೆ ಇಲ್ಲಿ ಪ್ರಕಟಣೆ 19 ಹೇಳೋದಿ, ಪ್ರಕಟಣೆ 19 ಹೇಳು.
ಯಜ್ಞದ ಕುರಿಯಾದ ಹವು ಕಾಲ ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ.
ನೋಡ್ರ ಯಜ್ಞದ ಕುರಿಯಾದ ತನ್ನ ವಿವಾಹ ಕಾಲ ಬಂತು ಅಂದ್ರೆ ಅದಕ್ಕೆ ದೇವರು ಪವಿತ್ರಾತ್ಮ ಮುಖಾಂತರ ಏನ್ ಮಾಡ್ತಾನೆ ಸಭೆನೆ ಮತ್ತು ಲೋಕದ ಎಲ್ಲಾ ಕಡೆನೆ ಏನ್ ಮಾಡ್ತಾವ್ರೆ ಆಯ್ಕೆ ಏನ್ ಮಾಡ್ತಾರೆ, ಪರಲೋಕದಿಂದ ಅಲ್ಲ ಅಲ್ವರ. ಸರಿ, ಈ ಕನ್ಯೆ ರೆಬೆಕ ನೋಡಕ್ ಹೆಂಗಿದ್ಲಂತೆ?
ಸುಂದರವಾಗಿದ್ದರು.
ಭದ್ರವಾಗಿದ್ಲು. ನಾವೆಲ್ಲ ನೋಡಕ್ ಹೆಂಗಿದಿರಿ?
ಹೆಂಗೆ
ಅಯ್ಯೋ ಹೆಂಗೆಂಗೋ ಇದಿರಿ, ಎಲ್ಲಿ ಬಿದ ನಮ್ಗೆ ಸೌಂದರ್ಯ? ದೇವ್ರು ನೋಡೋದಂಗ ದೇವ್ರ ಸೌಂದರ್ಯ ನೋಡ್ತಾರಾ? ಇಲ್ಲ
ಇಲ್ಲ
ರೀ,
ಸರ್.
ದಾವಿದನ ಅಭಿಷೇಕ ಮಾಡ್ಬೇಕು. ಸ್ಯಾಮ್ಯಲ್ಗೆ ಹೇಳ್ತಾರೆ, ಸ್ಯಾಮ್ಯಲ್ ನೋಡ್ತಾನೆ ಸೌಂದರ್ಯ ನೋಡ್ತಾನೆ, ಬಾಡಿ ಬಿಲ್ಡರ್ ಸೂಪರ್ ಆಗಿದೆ ಅದರ, ಅವ್ರ ಅಣ್ಣಂದ್ರಲ್ಲ ಹೆಂಗವ್ರೆ ದೇವ್ರ ಇವನು ಚೆನ್ನಾಗ. ನೋ 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 ನೋ, ಇವ್ರು ಯಾರು ಬಿಡ ಇಲ್ಲಿ, ಯಾರು ಬಿಡ ಹೆಂಗೆ ದೇವ್ರ ಎಲ್ಲ ಇಲ್ಲೇ ಅವರಲ್ಲ ಅಂದ್ರೆ ಕೇಳ್ತಾನೆ, ಎಲ್ಲಿ ನಿಮ್ಮ ಮಗ ಅಲ್ಲಿ ಇಷ್ಟ ನಿಮ್ಮ ಮಕ್ಳು ಇರೋದು ಇನ್ನೊಬ್ರು ಇದಾರೆ, ಇನ್ನೊಬ್ಬ ಅವನೇ ಕುರಿ ಮೇಯ್ಸ್ತಾನೆ ಅಂತ ಹೇಳ್ತಾರೆ. ಕರಿ ಅವನ್ನ, ಅವನು ಕರಿಯೋ ತನಕ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ. ಕರಿತಾರೆ, ಕರೆದು ನೋಡಿದ್ರೆ ಏನ್ರಿ ಕುರಿ ಮೇಯ್ಸತ್ತ ಒಂದು ಹುಡುಗ, ಅವನು ನೋಡ್ಬಿಟ್ಟು ಇವನ್ನೇ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಸ್ವಾಮಿಯಲ್ಲಿ ಸುಸ್ತಾಗ್ಬಿಡ್ತಾರೆ, ಏನ್ ದೇವ್ರೆ ಇವನ್ ರಾಜನ ಗುಣಲಕ್ಷಣಗಳಿಲ್ಲ ಇವನ್ನೇನ್ ಮಾಡೋದು ಮಾಡು. ದೇವರು ಎಲ್ಲಾರ ತರ ಹೊರಗಿನ ತೋರಿಕೆ ನೋಡೋದಿಲ್ಲ, ಮನುಷ್ಯನ ಹೃದಯದೇನ್ ಮಾಡ್ತಾರೆ ನೋಡ್ತಾರೆ ಅಂತ ಹೇಳ್ತಾರೆ. ಅವಾಗ ಆಯ್ಕೆ ಮಾಡ್ತಾರೆ ನೋಡಿರ್ತೀನಿ, ರೆಬೆಕ್ಕಾ ತರ ನಮ್ಮಲ್ಲಿ ಸೌಂದರ್ಯ ನೋಡ್ತಾ ಇಲ್ಲ, ದೇವರು ನಮ್ಮಲ್ಲಿ ನೋಡ್ತಿರೋದು ಗುಣಗಳನ್ನ ಅಲ್ವರ. ಏನ್ರಿ ಗುಣಗಳು ಹೆಂಗಿರ್ಬೇಕು? ಗುಣ ಸ್ತ್ರೀಯಲ್ಲಿ ಇರ್ಬೇಕು ಗುಣ ಏನಂತೆ ನೋಡಿ, ಓದನ 1ನೇ ಪೇತ್ರ 3ನೇ ಅಧ್ಯಾಯ 3 ಮತ್ತು 4. 1ನೇ ಪೇತ್ರ 3ನೇ ಅಧ್ಯಾಯ 3 ಮತ್ತು 4. ಲತಾ ಸಿಸ್ಟರ್ ಓದ್ತೀರಾ? ಹ್ಮ್
ಫಸ್ಟ್ ಒಂದು ನಿಮಿಷ ಮೂರು. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು.
ಕಂಟಿನ್ಯೂ.
ಜಡೆ ಹಿಡಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ.
ನೋಡ್ರ ಏನಪ್ಪ ನಿಜವಾದ ಅಲಂಕಾರ, ಸಾತ್ವಿಕತೆ ಶಾಂತ ಗುಣ ಅದೇ ನಿಮ್ಮ ಅಲಂಕಾರ ಆಗಿರ್ಬೇಕು. ಡೆಕೋರೇಷನ್ ಮಾಡ್ಕೊಟ್ರೆ ಬೇಕಾ ಡೆಕೋರೇಷನ್ ಮಾಡ್ಕೊಂಡಿಲ್ಲ, ಏನಿಲ್ಲ ಪಾಪ ಅದ್ಗೆ ನೋಡಕ್ ಕೊಟ್ಟ. ಅದ್ರ ಹೆಂಗ ಹೇಳ್ದೆ, ನ್ಯಾಚುರಲ್ ಬ್ಯೂಟಿ ರೀ ದೇವರು ನಮ್ಮ ಹತ್ರ ನೋಡೋದು ನಮ್ಮ ಒಂದು ಗುಣಗಳ್ರಿ. ನಮ್ಮ ಗುಣ ಹೆಂಗಿರ್ಬೇಕತ್ತೆ? ಶಾಂತ ಮನಸ್ಸು, ಸಾತ್ವಿಕತೆ. ಈ ಗುಣಗಳಿಂದ ಸಭೆ ಆಗಿರೋ ನಾವೇನಾಗಿರ್ಬೇಕು? ತುಂಬಿಕೊಂಡಿರ್ಬೇಕ್ರಿ ಅಲ್ದ್ರ. ಅದಕ್ಕೆ ಹೇಳ್ತಾರಲ್ಲ ನಮ್ಮ ನಡವಳಿಕೆ ಹೆಂಗಿರ್ಬೇಕಂತೆ. ಏನ್ರಿ ಎಲಿಯೇಸರ್ ನೋಡ್ಬಿಟ್ಟು ರೆಬೆಕಳ ಗುಣ ನೋಡ್ಬಿಟ್ಟು ಸ್ಟನ್ ಆಗ್ಬಿಟ್ಟ ರೀ, ಶಾಕ್ ಆಗ್ಬಿಟ್ಟ. ನಮ್ಮ ಗುಣ ಹೆಂಗಿರ್ಬೇಕು ಬೇರೆಯವ್ರು ನೋಡಿ ಏನ್ ಅನ್ಬೇಕು? ನಮ್ಮ ಗುಣ ನೋಡ್ಬಿಟ್ಟ ಸೂಪರ್ ಇವ್ರೇ ಕಣಪ್ಪ ದೇವ್ರ ಮಕ್ಕಳು ಅಂತ ಏನ್ ಮಾಡ್ಕೊ ಹೇಳಂಗಿರ್ಬೇಕ್ರಿ. ಯಾರು ಬಂದ್ಬಿಟ್ಟು ನಮ್ಮಟ್ಟು ಇವ್ರ ದೇವ್ರ ಮಕ್ಕಳ, ಇವ್ರ ವಾಕ್ಯನೇ ಕೇಳೋದಿಲ್ಲ, ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತರು ಅಂತ ಹೇಳಕ್ಕೆ ಹೋಗ್ಬಿಡ್ರಿ. ನಾವ್ ಹೆಂಗಿರ್ಬೇಕಂತೆ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡೋರಾಗಿರ್ಬೇಕು. ಅದೇ ಹೇಳ್ತಾರಲ್ಲ 1ನೇ ಪೇತ್ರ 2:12 ನಿಮ್ಮ ನಡವಳಿಕೆ ಹೆಂಗಿರ್ಬೇಕಂತೆ ಅನ್ಯ ಜನಗಳ ನಡುವೆಯಲ್ಲಿ ಯೋಗ್ಯವಾಗಿರ್ಬೇಕು. ಇದನ್ನ ನೋಡ್ಬಿಟ್ಟು ದೇವರಿಗೆ ಕೊಂಡಾಡೋರಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ರ. ಆಮೇಲೆ ಅವಳು ಅವಳಲ್ಲಿ ಏನ್ ಗುಣ ತುಂಬಾ ಮೆಚ್ಚಿದ್ರು ಎಲಿಯೇಸರ್, ರೆಬೆಕ್ಕಲ್ಲಿ ಏನ್ ಗುಣ ತುಂಬಾ ಮೆಚ್ಚಿದ್ರು?
ಬೇಜಾರು ಮಾಡ್ಕೊಳ್ಳು.
ಹಾ, ಆಮೇಲೆ ಏನ್ ಮಾಡಲ್ಲ ರೆಬೆಕ್ಕ, ಏನ್ ಮಾಡಲ್ಲ ಎಲಿಯೇಸರ್ಗೆ ತುಂಬಾ ಇಷ್ಟವಾಗಿರೋ ಕೆಲಸ ಏನ್ ಮಾಡಲ್ಲ?
ಒಂಟೆಗಳಿಗೆ ನೀರು ಕೊಟ್ಟು
ಒಂಟೆಗಳಿಗೆ ಏನ್ ಮಾಡಿದ್ರು
ನೀರು
ಅಲ್ವರ? ಎಷ್ಟು
ಕೊಟ್ಟು
ಒಂಟೆ ಕೊಟ್ರು? 10 ಒಂಟೆಗಳಿಗೆ 500 ಬಿನ್ ಯಾರು ಸೇರ್ತಾರ? ಹೆಣ್ಮಕ್ಳು ಹೋಗ್ಬಿಟ್ಟು ಹೋಗ್ಬಿಡಮ್ಮ ಕೆಡೆ ಹೋಗ್ಬಿಟ್ಟು ಕುಡಿಯೋ ನೀರು ಬರ್ತೈತೆ ಬಿಗ ತಗೊಂಬ ಅಂತಂದ್ರೆ ಏನ್ ಮಾಡ್ತಾರೆ? ಅಯ್ಯೋ ನೋಡಕ್ ಹೋಗ್ಬೇಕು, ನನ್ನ ಸೊಂಟ ನೋತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರ ಇಲ್ಲ? ಈ ಕಾಲದಲ್ಲಿ ನಂಗೆ ಮೋಟರ್ ಹಾಕ್ರಿ, ಬೋರ್ ಹಾಕ್ರಿ. ಹ ನೋಡ್ರ ಹೆಂಗ ನೋಡುತ್ತೆ ನಮ್ರೆ ಬೇಕಾ ಅಯ್ಯೋ ಸ್ವಾಮಿ, ನಿನಗೂ ಕೊಡ್ತೀನಿ, ಸಾಲದಕ್ಕೆ ಯಾರು ಕೊಡ್ತೀನಿ, ಈ ಹೊಟ್ಟೆಗಳಿಗೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಧಗ 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 ಅಂತ ಹೋಗ್ಬಿಟ್ಟು ತುಂಬಿ 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 ಕೊಡ್ತಾವ್ರೆ. ಎಲಿಯಸರು ಕೊಡಮ್ಮ ಅಂತನ್ನ, ಏನಿಲ್ಲ ಇವ್ರು ಹೇಳಿದ್ರು ಕೊಟ್ಬಿಟ್ರು. ಎಷ್ಟೋ ದಿನ ಹೆಂಗಿತ್ತು ಗೊತ್ತಾ, ಊಟಕ್ಕೆ ಕರೀತಾರೆ, ಬನ್ನಿ ಬನ್ನಿ ಊಟ ಊಟ ಮಾಡಿ, ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಹೇಳ್ತಾನೆ ಇರ್ತಾರೆ ಡೈಲಾಗು, ಊಟನೇ ಬಡಿಸಲ್ಲ. ರೆಬೆಕ್ ಹಂಗಿತ್ತಂತೆ, ಕೆಲವು ಜನ ಹಿಂಗಿರ್ತಾರೆ, ಹೇಳ್ದಂಗೂ ಇರಬೇಕು ಹೇಳ್ದಿರಂಗೂ ಇರಬೇಕು, ಹಂಗೆ ತುಂಬ ನಾಜೂಕಾಗಿ ಅಲ್ವರ, ಕ್ಲೆವರ್ ಆಗಿ ಅಲ್ವರ. ಅವಾಗ ಏನು ಮಾಡೋದು, ರೆಬೆಕ್ ಹಂಗಿದ್ಲಂತೆ, ಮಾತಿಗೆ ಮಾತು ಕೊಡ್ತೀನಿ ಅಂತಂದ್ಮೇಲೆ ತಗ 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 ಏನು ಮಾಡೋದು, ನೀರು ಕೊಟ್ಲಂತೆ ಅಲ್ವರ. ನೀರು ಅಂದ್ರೆ ಏನು ಬೈಬಲ್ ಅರ್ಥ, ಬೈಬಲ್ ನೀರು ಅಂದ್ರೆ ಏನರ್ಥ,
ವಾಕ್ಯ
ವಾಕ್ಯ. ವೆರಿ ಗುಡ್ ಅಲ್ವರ, ಇಷ್ಟೊತ್ತಿಗೆಲ್ಲ ನೀವು ಬೆಳೆದಿರ್ಬೇಕ್ರಿ, ಪಟ 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 ಅಂತ ಉತ್ತರ ಕೊಡ್ಬೇಕು. ಬರ್ರಿ ಅಂತೀನಿ ನಮ್ಮ ಮನೇಲಿ ನೋಡಿಸ್ತೀನಿ, ದೇವ್ರ ಮಕ್ಳು ಸೇರ್ತಾರೆ ನೋಡ್ರಿ, ಹೆಂಗ್ ಉತ್ತರ ಕೊಡ್ತಾರೆ, ಪಟ 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 ಅಂತ. ಯಾರು ಉತ್ತರ ಕೊಡಿದ್ರೆ ನೋಡ್ಸ್ಬಿಟ್ಟಿನಿ, ಹೆಂಗ್ ಪ್ರಶ್ನೆಗಳು ಉತ್ತರ ಕೊಡ್ಬೇಕು, ವಾಕ್ಯ ಕೇಳ್ಬೇಕು. ಏನ್ರಿ ದೇವ್ರ ವಾರ್ತೆ, ರಬೇಕಾಲ್ ಇಷ್ಟಪಟ್ಟಿದ್ ಏನ್ ಗೊತ್ತಾ, ನೀರು ರೀ, ನೀರನ್ನ ಬಗ್ಸಿ 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 ಕೊಡ್ತಾರೆ ನೋಡ್ತಿರ್ತೀನಿ. ಯೇಸುಕ್ರಿಸ್ತ ಹೇಳ್ತಾರೆ, ಯಾರು ಏನ್ರಿ ನನ್ನ ಮೇಲೆ ನಂಬಿಕೆ ಇಡ್ತಾರೋ ಅವ್ರೇನ ಒಳಗಡೆಯಿಂದ ಜೀವಕರವಂತ ನೀರುಗಳು ಉಕ್ಕಿ ಬರೀತಾರೆ ಅಂತ ಹೇಳ್ತಾರಲ್ಲ, ಸತ್ಯವಾಕ್ಯ. ದೇವ್ರ ಮಕ್ಕಳು ಸತ್ಯ ವಾಕ್ಯಕ್ಕೆ ಏನ್ರಿ ಇಂಪಾರ್ಟೆನ್ಸ್ ಕೊಡ್ಬೇಕ್ರಿ. ದೇವ್ರದಲ್ಲಿ ನೋಡೋಂಥ ಗುಣಲಕ್ಷಣಗಳು ಅದೇ ರೀ, ನಾವು ನೀರಿಗೆ ಎಷ್ಟು ಆಸಕ್ತಿ ಕೊಡ್ತೀರಿ, ಎಷ್ಟು ಭಯಭಕ್ತಿ ಇರ್ತೀರಿ, ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಿ ಅಂತಂದ್ರ, ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ನಾವು ವಾಕ್ಯನ ಕೇಳ್ತಾ ಇದ್ದೀರಾ, ಇಲ್ಲ ವಾಕ್ಯನ ಸುಮ್ಮನೆ ಈ ಕಿವಿನ ಕೇಳಿ ಆ ಕಿವಿನ ಬಿಡ್ತಾ ಇದ್ದೀರಾ. ದೇವರು ಅದನ್ನೇ ಏನು ಮಾಡೋದು, ನಮ್ಮ ಹತ್ರ ನೋಡ್ತಾರ್ರಿ ಅಲ್ವರ, ಸುಮ್ಮನೆ ಕಾಟಾಚಾರಕ್ಕೋಸ್ಕರ ವಾಕ್ಯ ಕೇಳೋದು ಎಲ್ಲ, ಆ ವಾಕ್ಯಗಳಿಗೆ ಪ್ರಶ್ನೆ ಕೇಳಿದ್ರೆ ಏನೂ ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ, ವಾಕ್ಯನ ಏನಾಗಿಲ್ಲ, ಆಸಕ್ತಿಯಿಂದ ಕೇಳಿಲ್ಲ, ವಾಕ್ಯನ ಆಸಕ್ತಿಯಿಂದ ಪಾಠ ಕೇಳಿದ್ರೆ ಈ ಕಿವಿನ ಹೋಗಿ ಒಳಗಡೆ ಹೋದರೆ ನಮ್ಗೆ ಏನಾಗ್ತಾರೆ, ಜೀರ್ಣ ಆಗ್ತಾರೆ, ಕರೆಕ್ಟಾಗಿ ಬರ್ತಾರೆ ನೋಡ್ರಿ ಮೈನಲ್ಲಿ. ಅದರ ವಾಕ್ಯ ಹೋಗಿಲ್ಲ ಅಂದ್ರೆ ಏನಾಗ್ತಾರೆ, ಈ ಕಿವಿನ ಕೇಳಿ ಆ ಕಿವಿನ ಏನಾಗ್ತಾರೆ, ಹೊರಗಡೆ ಬರ್ತಾರೆ. ವಾಕ್ಯ ಪ್ರಯೋಜನ ಆಗಲ್ಲ, ಅದಕ್ಕೆ ಒಳ್ಳೆ ವಾಕ್ಯ ನೇಮ್ ಮಾಡಬೇಕು, ಕೇಳಬೇಕು. ದೇವ್ರು ನೋಡ್ತಾರೆ ನೋಡ್ರಿ ಅಂತೀನಿ, ಅದರ ಪವಿತ್ರಾತ್ಮ ಮುಖಾಂತರ ಏನು ಸತ್ಯಕ್ಕೆ ಇಂಟ್ರೆಸ್ಟ್ ಕೊಡ್ತಾವ್ರೆ ದೇವ್ರ ಮಕ್ಕಳು, ಏನು ಮಾಡ್ತಾರೆ ದೇವ್ರು ನೋಡ್ತಾರೆ. ಯೋಚನೆ ಮಾಡಿದ್ದೀನಿ, ನಾವು ಕ್ಲಾಸಸ್ಗೆ ಫಸ್ಟು ಕ್ಲಾಸ್ ಶುರು ಮಾಡ್ಬೇಕು, ರೆಜಿನಿಗೆ ಕಾಲ್ ಮಾಡ್ತಾರೆ ಗೊತ್ತಾ, 150 ಜನ ರೀ ರೆಜಿನಿಗೆ ಫೋನ್ ಮಾಡ್ತಾಯಿದ್ದು, 120 ಜನ, 50 ಜನ ಉಳ್ಕೊಂಡವ್ರು ನೋಡ್ರಿ ಅಂತೀನಿ ಅಲ್ವರ. ಇನ್ನು ಏಪ್ರಿಲ್ 11ನೇ ತಾರೀಕು ಬರಲಿ, ಅವ್ರಿಗೆ ಗೊತ್ತಾಯ್ತಾರೆ 20 ಜನ ಉಳಿತಾರೆ ಅಂತ ಅಲ್ವರ. ಸತ್ಯಕ್ಕಾಗಿ 10 ಜನ ಮಕ್ಕಳು ದೇವ್ರು ನಿಂತಾರೆ ಅಂತ ಅಲ್ವರ. ರೆಬೆಕ್ಕಾ ಥರ ವೈದ್ಯ ಅಂತ ಕೇಳಬೇಕಾದ್ರೆ, ರೆಬೆಕ್ಕಾ ಇವ್ರು ಏನಿಟ್ಟವ್ರೆ, ಇವ್ರ ಆಸ್ತಿ ಇದೆಯಾ, ಇವ್ರ ಸಂಪತ್ತು ಇದೆಯಾ, ಆ ಸೌಕರ್ಯ ಇದೆಯಾ, ಈ ಸೌಕರ್ಯ ಇದೆ ಕೇಳಿದ್ರ, ರೆಬೆಕ್ಕಾ ಕೇಳಿದ್ಲ ಅರಣ್ಣ ಅಂತ ಹೇಳಿದ ತಕ್ಷಣ ಏನ್ ಮಾಡಿದ್ರೆ, ಹೋಯ್ತೀನಿ ನಾನು ಹೋಗ್ತೀನಿ ಏನ್ ಮಾಡಿದ್ರು. ದೇವ್ರ ಮಕ್ಳು ಹಂಗೆ ಇರ್ಬೇಕ್ರಿ, ಸತ್ಯ ಕೇಳಿದ ಮೇಲೆ ಸತ್ಯಕ್ಕಾಗಿ ನಿಂತ್ಕೊಬೇಕು, ಸತ್ಯಕ್ಕಾಗಿ ನಿಂತಿರಂತ ವಿಚಾರದಲ್ಲಿ ಯೋಚನೆ ಮಾಡಬಾರ್ದ್ರಿ. ಅದರ ದೇವ್ರ ಮಕ್ಳಿಗೋಸ್ಕರ ಆಸಕ್ತಿ ನಿಂತಿರೋನ ಬೈಬಲ್ನಲ್ಲಿ ದೇವ್ರ ಕೈ ಬಿಟ್ಟ ರೆಕಾರ್ಡೇ ಇಲ್ಲ ರೀ. ದೇವ್ರದ್ದು ಯಾರ್ದನ್ನ ಕೈ ಬಿಟ್ಟ ರೆಕಾರ್ಡ್ ಇದೆಯಾ ಬೈಬಲ್ನಲ್ಲಿ, ಯಾರ್ದು
ಇಲ್ಲ.
ಬಿಟ್ಟಿಲ್ಲ. ತನ್ನ ಮಗನ್ನ ಬಿಟ್ಟರೆ ಇನ್ಯಾರ್ದು ಬಿಟ್ಟಿರೋ ಬೈಬಲ್ ರೆಕಾರ್ಡ್ ಇಲ್ಲ ರೀ. ಯೇಸು ಕ್ರಿಸ್ತನ್ ಬಿಟ್ಟರೆ ಶಿವ ಮೇಲೆ, ಯೇಸು ಕ್ರಿಸ್ತ ಹೇಳ್ಬಿಟ್ರು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತ. ಈ ಥರ ಡೈಲಾಗು ಒಬ್ಬೇ ಒಬ್ಬ ದೇವ್ರ ಭಕ್ತರು ಬೈಬಲ್ ಹೇಳಿದ್ರೆ ನೋಡ್ಸ್ಬಿಟ್ರೆ, ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ. ಅಂಥ ದೇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮಗೆ ಪರೀಕ್ಷೆ ಮಾಡ್ತೀರಿ ಅಂತಂದರೆ, ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲವನ್ನು ಬಿಟ್ಟು ಬರೋಕ್ಕೆ ನಾನು ಸಿದ್ಧ ಇಲ್ಲ ಅಂತಂದರೆ ಏನರ್ಥ, ಏನು ಗೊತ್ತಾ ಅರ್ಥ, ನಮಗೆ ಆಸಕ್ತಿ ಇಲ್ಲ ಅಂತ ಅರ್ಥ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಇದ್ದವನಿಗೆ ಕೊಡಲ್ಪಡ್ತದೆ, ಇಲ್ಲದವನಿಗೆ ಇರೋದಿಂದ ಕೂಡ ಏನು ಮಾಡ್ತಾರೆ ಅವರ ತೆಗೆದುಕೊಳ್ತಾರೆ. ಅದಕ್ಕೆ ಅವಳು ಹೆಂಗಿದ್ಲಂತೆ ರೆಬೆಕ್ಕಾ, ಪುರುಷನ್ನ ಅರಿಯದವಳು, ಕನ್ಯೆಯಾಗಿದ್ಲು, ಶುದ್ಧ ಕನ್ಯೆ ಅಲ್ಲರ. ಇವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ನಮ್ಮನ್ನ, ಕನ್ಯೆಯನ್ನು ನೋಡ್ತಾವ್ರೆ ಅಲ್ಲರ. ಏನ್ರಿ ಕನ್ಯೆ ಹೆಂಗಿರ್ಬೇಕಂತೆ, ಓದಿಂತೀನಿ 2ನೇ ಕೊರಿಂಥ 11:2, 2ನೇ ಕೊರಿಂಥ 11:2 ಓದಿ ಬದ ಜೋಯಲ್ ಬದರ್.
ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ.
ನೋಡಿದ್ರ ಶುದ್ಧ ಕನ್ಯೆ ಅಂತ ನಿಶ್ಚಯ ಮಾಡಿದ್ದೀನಿ. ಶುದ್ಧ ಕನ್ಯೆ ಹೆಂಗಿರ್ಬೇಕು, ಶುದ್ಧ ಕನ್ಯೆ ಅಂದ್ರೆ ಇನ್ನೋಸೆಂಟ್ ರೀ ಅಲ್ವರ, ಏನೂ ಗೊತ್ತಿಲ್ಲದ್ರ ಹತ್ರ. ದೇವ್ರ ಮಕ್ಕಳು ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕು ಗೊತ್ತಾ, ಇನ್ನೋಸೆಂಟ್ ಆಗಿರ್ಬೇಕ್ರಿ. ರಾಜಕೀಯ ಮಾಡೋದು, ಪೊಲಿಟಿಕ್ಸ್ ಮಾಡೋದು, ಕುತಂತ್ರಗಳು ಮಾಡೋದು, ತರ್ಲೆಗಳು ಮಾಡೋದು ಅಲ್ವರ, ಸುಮ್ಮನೆ ತೋರಿಕೆಗೆ ನಾಟಕ ಮಾಡೋದು, ಯಾರನ್ನ ಬೇಕೋ ಯಾಮಾರಿಸ್ಬಾರ್ದ್ರಿ. ಪರಲೋಕದಲ್ಲ ದೇವ್ರಿಗೆ ಎಲ್ಲವನ್ನೂ ಗೊತ್ತ್ರಿ. ಎಷ್ಟಿದೆ ವಾಕ್ಯಗಳು ಗೊತ್ತಾ, ನಮ್ಮ ಬಾಯಿನಲ್ಲಿ ಮಾತುಗಳು ಬರೋದಕ್ಕಿಂತ ಮುಂಚೆ ನಮ್ಮ ಹೃದಯದ ಆಲೋಚನೆ ದೇವ್ರಿಗೆ ಗೊತ್ತು ಅಂತ ಹೇಳ್ತಾರೆ. ಅವರು ನಾವು ಲೆಕ್ಕ ಕೊಡ್ಬೇಕು, ಅವರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವ್ರ ಆಸಕ್ತಿ ನೋಡ್ಬಿಟ್ಟು ಎಲಿಯೇಸರ್ ಏನ್ ಕೊಡ್ತಾನೆ, ಚಿನ್ನ. ಚಿನ್ನ ಏನ್ ಹೇಳ್ರಿ ಬೈಬಲಲ್ಲಿ ಅರ್ಥ,
ವಾಕ್ಯ
ಏನ್ ಕೇಳಿದ್ರು ನೀವು ಎಲ್ಲದಕ್ಕೂ ವಾಕ್ಯಕ್ಕೆ ಫಿಟ್ಟಿಂಗ್ ಇಟ್ಬಿಡ್ತೀರಾ.
ದೇವಾಕ್ಯ ಬ್ರದರ್
ಹಾ, ಯಾರು ಮಾತಾಡಂಗಿಲ್ಲ ಅಂತ ದೇವ್ರ ವಾಕ್ಯ ಬಗ್ಗೆ ಹೇಳ್ಬಿಟ್ರೆ ರಾಜಭದ್ರ ಮಾತಾಡಲ್ವಲ್ಲ ಅಂತಂದ್ಬಿಟ್ಟು. ಬೈಬಲಲ್ಲಿ ಚಿನ್ನ ಅಂದ್ರೆ ಏನ್ರಿ, ದೇವ್ರ ಹೆಸರು ಕೂಡ ಅಲ್ಲಿ ಓದಿದಿರಲ್ಲ, ಏನ್ರಿ ಚಿನ್ನ ಮತ್ತೆ ತಾಮ್ರ ಅಂದ್ರೆ, ಚಿನ್ನ ಅಂದ್ರೆ ದೈವಿಕ ಸ್ವಭಾವ, ತಂದೆಯ ದೇವರಿಗಿರೋಂಥ ಸ್ವಭಾವ. ದೇವರು ನಮಗೆ ಅಮರತ್ವನ ಕೊಡ್ತಾ ಇದ್ದಾರೆ, ಸಾವೇ ಇಲ್ದಿರೋ ಸ್ವಭಾವನ ಅವ್ರಿಗಿಂತ ಸ್ವಭಾವ ನಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಬೆಳ್ಳಿ ಅಂದ್ರೆ ಏನು ಬೈಬಲಲ್ಲಿ? ಹಾಂ
ಮತ್ತೆ
ಹಾಂ, ಅದಕ್ಕೆ ವಾಕ್ಯ ಕರೆಕ್ಟಾಗಿ ಕೇಳಿದಾಗ ಗೊತ್ತಾಯ್ತದೆ ನೋಡ್ರಿ. ಓದಿಂತೀನಿ ನೋಡೋಣ, ವೆರಿ ಗುಡ್, ಕರೆಕ್ಟಾಗಿ ಹೇಳಿದ್ರಿ. ಕೀರ್ತನೆ 12:6 ಓದಿ, ಕೀರ್ತನೆ 12:6. ಹಾಂ ಓದ್ರಿ, ಕೀರ್ತನೆ 12:6. ಯಾರು ನೀರನ್ನ ಜಲ್ದಿ ಬೊಗ್ಸ್
ಯಹೋವನ
ಆಗಿ,
ಮಾತುಗಳು ಯಥಾರ್ಥವಾಗಿ ಬೆಳೆದು
ವೆರಿ ಗುಡ್ ಪ್ರಾಯಲಪ್ಪ, ಬಿನ್ಗೆಲ್ ಜಲ್ದಿ ಸೇರ್ತಾ ಇದ್ದೀರಾ ನೀರನ್ನ. ಹಾಂ ಗುಡ್, ಯೌವನ ವಾಕ್ಯವ ಹಿಂಗಿದೆ ಅಂತೆ. ಹಾಂ ಯಥಾರ್ಥವಾದದ್ದು.
ಯಥಾರ್ಥವಾಗಿ
ಹಾಂ
ಅವು ಏಳು ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ.
ನೋಡ್ರ, ಚೊಕ್ಕ ಬೆಳ್ಳಿ ದೇವರ ವಾರ್ತೆ ರೀ. ಇದನ್ನೇ ಏನ್ ಮಾಡಿ ರೆಬೆಕ್ಕೆ ಕೊಟ್ಟಿದ್ರು. ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಆಸಕ್ತಿ ಇದ್ರೆ ಇನ್ನೂ ಅಧಿಕವಾಗಿರೋ ಸತ್ಯಗಳು ಏನ್ ಮಾಡ್ತಾರೆ, ದೇವ್ರು ನಮ್ಗೆ ಕೊಡ್ತಾರೆ. ಆಮೇಲೆ ಏನ್ ಕೊಟ್ರು? ವಸ್ತ್ರ ಕೊಟ್ರು. ವಸ್ತ್ರ ಏನ್ರಿ? ನೀತಿ ವಸ್ತ್ರ. ಕ್ರಿಸ್ತರ ಮುಖಾಂತರ ನೀತಿ ವಸ್ತ್ರ ಕೊಟ್ಟಿದ್ರ
ಪರಿಶುದ್ಧತೆ
ಇಲ್ವಾ?
ಪರಿಶುದ್ಧತೆ
ಹಾ, ಅದರ ನೀತಿ ವಸ್ತ್ರ ಕೊಟ್ಟಿದ್ರ ಇಲ್ವಾ ನಮ್ಗೆ? ಹಾ
ಹೌದು ಸರ್.
ಕೊಟ್ಟವ್ರೆ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ರು? ಓಲೆ. ಓಲೆ ಓಲೆ ಕೊಟ್ರು, ಕರೆಕ್ಟಾ? ಓಲೆ ಅಂದ್ರೆ ಏನರ್ಥ? ಹೇ, ಕಿವಿಗೆ ಹಾಕೊಂಡದ. ನಮ್ಮ ಕಿವಿಗಳನ್ನ ದೇವ್ರು ತೆರೆದೋರ ಇಲ್ವೋ ಯೋಚನೆ ಮಾಡಿರ್ತೀರಿ? ಇದುವರೆಗೂ
ಕಿವಿಗೆ
ಕೇಳಿದ್ರಂತ ವಾಕ್ಯಗಳ
ಪಟ್ಟ
ಕೇಳ್ಕೊಳಕ್ಕೆ ಗ್ರಹಿಸ್ಕೊಳಕ್ಕೆ ನಮ್ಮ ಕಿವಿಗಳೇನ್ ಮಾಡೋ ದೇವ್ರು ತೆರೆದಿದ್ದಕ್ಕೆ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟರೆ? ಬಳೆ. ಅದರ ಬಳೆ ಏನ್ರಿ ಇರ್ತ? ಕೈಗೆ ಹಾಕೊಂಡಂಥದ್ದು. ನಾವು ದೇವರಿಗೆ
ಸರ್
ಸತ್ಯ ಎಲ್ಲ ಕೇಳಿದ್ಮೇಲೆ ಕ್ರಿಯೆ ರೂಪದಲ್ಲಿ ಏನ್ ಮಾಡಕ್ಕೋ ಅದನ್ನ ನೋಡಿಸ್ಬೇಕು. ಅದರ ಸತ್ಯ ಎಲ್ಲ ಕೇಳಿದ್ಮೇಲೆ ಕ್ರಿಯೆ ರೂಪದಲ್ಲಿ ನೋಡಿಸಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಯಾಕೋ ಬೋಲ್ ಹೇಳ್ತಾರಲ್ಲ, ವಾಕ್ಯ ಎಲ್ಲ ಕೇಳಿದ್ಮೇಲೆ ಅದನ್ನ ಆಕ್ಷನ್ಸ್ ತರಲ್ಲ ಅಂತಂದ್ರೆ ಸುಮ್ಮನೆ ನಮ್ಮ ಮಕ್ಕನ ಕಾಣಿ ನೋಡ್ಕೊಂಡು ಹೋದಂತೆ ಆಯ್ತಂತ. ಅದು ಕಾರ್ಯರೂಪಕ್ಕೆ ಏನ್ ಮಾಡ್ತಾವ ತರಬೇಕು. ಆಮೇಲೆ ರೆಬೆಕಾ ಒಂಟೆ ಮೇಲೆ ಏನ್ ಮಾಡಲು? ಕೂತ್ಕೊಂಡು ಬಂದ್ಲು. ಎಷ್ಟು ಒಂಟೆ? 10 ಒಂಟೆಗಳು ಅಲ್ವರ. ಒಂಟೆ ಅಂದ್ರೆ ಏನು ಬೈಬಲಲ್ಲಿ? ಒಂಟೆ, ಕುದುರೆ, ಕತ್ತೆ ಅಂದ್ರೆ ಬೈಬಲ್ನಲ್ಲಿ ದೇವರು ವಾಕ್ಯನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. 10 ಒಂಟೆಗಳು ಅಂದ್ರೆ ಏನ್ರಿ? 10 ಮುಖ್ಯವಾಗಿರಂತ ಬೋಧನೆಗಳು ಅಲ್ವರ. ಆಗಿರೋ ಬೋಧನೆಗಳ ಮೇಲೆ ರೆಬೆಕಾ ಕೂತಿರ್ಬೇಕು. ರೆಬೆಕಾಗೆ ಅದ್ರ ಮೇಲೆ ನಂಬಿಕೆ ಇರಬೇಕು. ರೆಬೆಕಾನ ಒಂಟೆ ಬಿಟ್ಟು ಇಳಿಬಾರ್ದು. ಸತ್ಯವೇದನ ಮೇಲೆ ನಂಬಿಕೆ ಇರಬೇಕು ಸಭೆಗೆ. ಸತ್ಯವೇದನ ಬಿಟ್ಟು ಕೆಳಗಡೆ ಇದ್ರೆ ಸಭೆಗೆ ಅದಕ್ಕೆ ಲಾಯಕ್ಕೆ ಇಲ್ಲ, ಸಭೆ ಆಗೋದು ಇಲ್ಲ. ಸತ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ರೇ ಏನಾಗದಿಕ್ಕೆ ಸಾಧ್ಯ? ಸಭೆ ಆಗೋದಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ದೂರದಿಂದ ಏನ್ ಮಾಡ್ತಾರೆ? ಇಸಾಕು ನೋಡ್ತಾರೆ. ಇಸಾಕು ನೋಡಿದ ತಕ್ಷಣ ತೆರೆ ಹಾಕೊಂಡ್ಬಿಡ್ತಾರೆ. ನಾನು ಏನ್ ಅರ್ಥ? ನಾವು ಕ್ರಿಸ್ತನ ದೂರದಿಂದನೇ ನೋಡೋದು. ಅದೇ ಎಡಂಬರಿಕಲ್ಲಿ ಏನ್ ಮಾಡ್ತೀರಿ? ದೂರದಿಂದ ಏನ್ ಮಾಡ್ತೀರಾ? ಅದನ್ನ ಗ್ರಹಿಸ್ಕೊಂತೀರಿ, ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಗ್ರಹಿಸ್ಕೊಂಡಿದ್ದ ತಕ್ಷಣನೇ ಹೆಂಗ್ ಗೊತ್ತಾ ಮಾಡ್ತಾರೆ? ದೇವರು ನಮ್ಮನ್ನ ತೆರೆ ಹಾಕ್ತಾರೆ. ತೆರೆ ಈ ಕಡೆಯಿಂದ ಆ ಕಡೆ ಕರ್ಕೊಂತಾರೆ ಅಂತಂದ್ರೆ, ನಮ್ಮ ಮರಣದ ನಂತರ ಏನೇ ಕ್ರಿಸ್ತನೊಂದಿಗೆ ಪುನರುತ್ಥಾನದಲ್ಲಿ ಆತನೊಂದಿಗೆ ಏನ್ ಮಾಡ್ತಾರೆ? ನಮ್ಮನ್ನ ಸೇರಿಸ್ಕೊಂತಾರೆ. ಆವಾಗ ಇಸಾಕನು ರೆಬೆಕನ ತನ್ನ ತಾಯಿ ಗುಡಾರಿ ಕರ್ಕೊಂಡು ಹೋದ್ನು. ಇಬ್ರು ವಿವಾಹ ಆಯ್ತು ಅಂತ ಹೇಳ್ತಿರೋ ಆತನ ಯಜ್ಞದ ಕುರಿಯಾದ ಆತನ ವಿವಾಹ. ಈ ಥರ ಏನಂತಾರೆ, ಸಭೆ ಜೊತೆಗೆ ಸೇರ್ಕೊಂಡಾಗ ಏನ್ರಿ ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಂಡಂಗೆ ಆಗ್ತದೆ. ಈ ರೀತಿ ಅಂಶಗಳನ್ನೇ ದೇವರು ನಮಗೆ ಛಾಯೆ ಮತ್ತು ನಿಜ ಸ್ವರೂಪದಲ್ಲಿ ಇಟ್ಟಿರೋದು. ಈ ಥರ ಕರ್ತನಲ್ಲಿ ಪ್ರೀತಿಯ ಸ್ವರಗಳೇ ಇಡೀ ಬೈಬಲ್ನಲ್ಲಿ ಏನಾಗಿದೆ, ಎಷ್ಟೋ ರಹಸ್ಯಗಳು ಈ ಥರ ಇದೆ. ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಮೆಜಾರಿಟಿ ಏನಾಗಿರೋದು ಇದೇ ಥರ ಇರೋದು. ಈ ಥರ ಎಷ್ಟೋ ಆಳವಾಗಿರೋಂಥ ವಿಚಾರಗಳಿದೆ. ದೇವ್ರ ಚಿತ್ತ ಇದ್ರೆ ಮುಂದೆ ಬರೋದಿಲ್ಲ. ಇನ್ನ ಆಳವಾಗಿ ನಾವೇನ್ ಮಾಡೋಣ, ಅದನ್ನ ಯೋಚನೆ ಮಾಡೋಣ, ಅದನ್ನ ನಾವು ಕೂತು ಏನ್ ಮಾಡೋಣ, ಸ್ಟಡಿ ಕೂಡ ನಾವೇನ್ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.